ಸಕಲಗುಣನಿಧಿಃಸರ್ವದೋಷೌಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಃ. ಯಾವುದೀಗ ಸುವಿವ್ಯಕ್ತಂ ತಪ ಪ್ರಶ್ನಂ ಅಯೋಕ್ತಮಿ ಧಾರಯನ್ ಸನಾತನಂ ಬ್ರಹ್ಮಗೃಹ್ಯಂ ಪರಂ ಬ್ರಹ್ಮಾಧಿಗಚ್ಛತಿ. ಸುವಿವ್ಯಕ್ತಂ ತಪ ಪ್ರಶ್ನಂ, ನಿನ್ನ ಪ್ರಶ್ನೆ ಅತ್ಯಂತ ಪ್ರತ್ಯೇಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶ್ನೆ. ಮಯ ಉಕ್ತಮಿ ಧಾರಯನ್, ನಾನು ಹೇಳಿದ್ದನ್ನು ಸರಿಯಾಗಿ ಯಾರು ತಿಳಿದು ಕೇಳ್ತಾರಲ್ಲ, ಇದೇನಿದು ಬ್ರಹ್ಮಗುಹ್ಯಂ, ವೇದದ ರಹಸ್ಯ ಇದು, ಸನಾತನ ಸನಾತನವಾದದ್ದು. ಇದನ್ನು ತಿಳಿದವನು ಧಾರಯನ್, ತಿಳಿದುಕೊಂಡವನು ಪರಬ್ರಹ್ಮ ಅಧಿಗಚ್ಚತಿ, ಪರಬ್ರಹ್ಮನನ್ನು ತಲುಪಿಡ್ತಾನೆ. ಸೊ ಭಗವದ್ಗೀತೆ ಏಕಾಸ್ಕಂದರ ಕೃಷ್ಣೋದ್ಧವ ಸಂವಾದ ಮೋಕ್ಷಪ್ರಾಪಕವಾದ ಜ್ಞಾನ ಕೊಡತಕ್ಕಂಥ ಅಪೂರ್ವವಾದ ಭಾಗ ಅಂತ ಅರ್ಥ. ಯಹ ಏತನ್ ಮಮ ಭಕ್ತೇಶು ಸಂಪ್ರದದ್ಯಾತ್ ಸುಪುಷ್ಕಲಂ ತಸ್ಯಾಹಂ ಬ್ರಹ್ಮದಾಯಸ್ಯ ದದಾಮ್ಯಾತ್ಮಾನಮಾತ್ಮನಃ. ಯಹ ಏತತ್ ಸಮಧೀತ, ಅಲ್ಲ, ಯಯೇತನ್ ಮಮ ಭಕ್ತೇಶು ಸಂಪ್ರದದ್ಯಾತ್ ಸುಪುಷ್ಕಲಂ ತಸ್ಯಾಹಂ ಬ್ರಹ್ಮದಾಯಸ್ಯ ದದಾಮಿ ಆತ್ಮಾನಮಾತ್ಮನ ಪ್ರಚಯ ಗಮನ ಫಲಮಾಹ ಯಯೇತದಿತಿ. ಸುಪುಷ್ಕಲಂ ಯಾವದಪೇಕ್ಷಿತಂ ತಾವ ಜ್ಞಾನಂ, ಇದು ಒಂದು ಸುಪುಷ್ಕಲವಾದ ಜ್ಞಾನ. ಯಹ ಯಾವನು ಏತತ್ ಇದನ್ನ ಮಮ ಭಕ್ತೇಶು ಸಂಪ್ರದದ್ಯಾತ್, ನನ್ನ ಭಕ್ತರಿಗೆ ಉಪದೇಶವನ್ನು ಮಾಡ್ತಾನೆಯೋ, ಬ್ರಹ್ಮೈವದಾಯ ಪಿತೃತನಂ ಯಸ್ಯ ಬ್ರಹ್ಮದಾಯ ತಸ್ಯ ತಸ್ಯಾಹಂ ಬ್ರಹ್ಮದಾಯಸ್ಯ. ಇದೇನಿದು ಪಿತೃಧನ, ನಿಜವಾಗಲೂ ಕೂಡ ತಂದೆ ಆ ತಾಯಿಗಳ ಆಸ್ತಿ ಅಂದರೆ ಈ ರಿಯಲ್ ಎಸ್ಟೇಟ್ ಅವೆಲ್ಲ ಅಲ್ಲ, ಬ್ರಹ್ಮಜ್ಞಾನ ಆಸ್ತಿ ಅಂತ ಹೇಳಿದ್ದಾರೆ. ಬ್ರಹ್ಮದಾಯ ಅದು, ಅದು ಕೊಡದವರು ಮಕ್ಕಳಿಗೆ ಆಸ್ತಿ ಕೊಡಲಿಲ್ಲ ಅಂತ ಅರ್ಥ. ಎಷ್ಟೆಷ್ಟು ಶರೀರ ಕೊಟ್ಟರು ಕೂಡ ಜ್ಞಾನ ಒಂದು ಮಕ್ಕಳಿಗೆ ಕೊಡದೆ ಹೋದರೆ, ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಾಸ್ಯ, ತಂದೆ ತಾಯಿಗಳೇ ಅಲ್ಲ, ಬ್ರಹ್ಮದಾಯ ಇದು, ದೇವರ ವರ್ಣನೆ ಮಾಡ್ತಾರೆ. ಬ್ರಹ್ಮೈವ ದಾಯ ಪಿತೃಧನ, ದಾಯ ಅಂದರೆ ಪಿತೃಧನ, ತಂದೆಯಿಂದ ನಮ್ಮ ದೊಡ್ಡ ಆಸ್ತಿ ಅಂದರೆ ಬ್ರಹ್ಮಜ್ಞಾನ. ಅವನಿಗೆ ಆತ್ಮಾನಂ ಆತ್ಮನಾ ದದಾಮಿ, ನನ್ನ ನಾನೇ ಕೊಟ್ಬಿಡ್ತೇನೆ ಅವನಿಗೆ. ಅದು ಆತ್ಮನಾ ಪ್ರಸನ್ನೇನ ಮನಸ ಆತ್ಮಾನಂ ಮದ್ವಿಷಯಂ ಜ್ಞಾನಂ ತತ್ವ ಮತ್ ಸ್ವರೂಪಂ ದದಾಮಿ, ಅವರಿಗೆ ಅನುಗ್ರಹ ಮಾಡಿಬಿಟ್ಟು ಏನು ಮಾಡ್ತೇನೆ, ಜ್ಞಾನದ್ವಾರ ಮುಂದೆ ಮೋಕ್ಷವನ್ನೇ ಕೊಟ್ಟುಬಿಡ್ತೇನೆ. ಯಹ ಏತನ್ ಮಮ ಭಕ್ತೇಶು ಸಂಪ್ರದದ್ಯಾತ್ ಸುಪುಷ್ಕಲಂ ತಸ್ಯಾಹಂ ಬ್ರಹ್ಮದಾಯಸ್ಯ ತದಾಮಿ ಆತ್ಮಾನಮಾತ್ಮನ, ಎಲ್ಲ ಭಗವದ್ಗೀತಾ ಶ್ಲೋಕ ಇದ್ದಾಗೆ ಇರೋದು. ಏತತ್ ಪರಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಅಂತ ಅಲ್ಲಿ ಬಂದಿದೆ, ಮದ್ಭಕ್ತೇಶು ಸಂಪ್ರದದ್ಯಾತ್ ಅಂತ ಇಲ್ಲಿ ಹೇಳಿದ. ಯಹ ಏತತ್ ಸಮಧೀಯೀತ ಪವಿತ್ರಂ ಪರಮಂ ಶುಚಿ ಸಪುಯೇತ ಅಹರಹರ್ ಮಾಂ ಜ್ಞಾನದೀಪೇನ ದರ್ಶಯನ್. ಯಹ ಏತತ್ ಸಮಧೀಯೀತ ಪವಿತ್ರಂ ಪರಮಂ ಶುಚಿ ಸಹ ಪೂಯೇತ ಅಹರಹ ಮಾಂ ಜ್ಞಾನದೀಪೇನ ದರ್ಶಯನ್. ಯಹ ಯಾವನೋ ಏತತ್ ಇದನ್ನ ಸಮಧೀಯೇತ, ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾನೋ. ಇದು ಬಹಳ ಇಂಪಾರ್ಟೆಂಟ್. ಇದು ವೇದಾಧ್ಯಯನಾದಿಗಳು ಹೇಗೋ, ಭಾಗವತಾಧ್ಯಯನಾದಿಗಳು ಹಾಗೆ, ಭಗವದ್ಗೀತಾ ಅಧ್ಯಯನ ಇವೆಲ್ಲ ಕೂಡ ಅಧ್ಯಯನ ಅಂದ್ರೇನು, ಗುರುಮುಖೇನ ಅದು ಶಾಸ್ತ್ರ ಓದಿ ಶ್ಲೋಕಗಳನ್ನು ಓದಿ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಅಧ್ಯಯನ ಅಂತ ಕರೀತಾರೆ. ಶ್ಲೋಕ ಇಲ್ಲದೆ ಬರೀ ತಿಳ್ಕೊಂಡಾಗ ಅದು ಪ್ರವಚನ, ಅದಕ್ಕೆ ಅಧ್ಯಯನವನ್ನು ಯಾರು ಮಾಡ್ತಾರಲ್ಲ. ಇದೇನಿದು ಪವಿತ್ರಂ ಪರಮಂ ಶುಚಿ, ಇದು ಪವಿತ್ರಂ ಅತ್ಯಂತ ಪವಿತ್ರವಾದದ್ದು, ಪರಮಂ ಅದೇ ರೀತಿ ಅತ್ಯಂತ ಶ್ರೇಷ್ಠವಾದದ್ದು, ಶುಚಿ ಅತ್ಯಂತ ನಿರ್ಮಲವಾದದ್ದು. ಪವಿತ್ರಂ ಪರಮಂ ಶುಚಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ವಿಧಂ ಉತ್ತಮಂ, ಅಲ್ಲಿ ಪವಿತ್ರಂ ಅಂತ, ಇಲ್ಲೂ ಪವಿತ್ರಂ ಅಂತ ಕರೀತಿದ್ದಾರೆ. ಪವಿತ್ರಂ ಶಬ್ದಕ್ಕೆ ಎರಡರ್ಥ, ಪವಿತ್ರ ಅಂದರೆ ಪವಿತ್ರ, ಪವಿ ಅಂದರೆ ವಜ್ರ, ಪವಿತ್ರಂ ಅಂದರೆ ವಜ್ರಾಯುಧದಂತೆ ಕಾಪಾಡುತ್ತೆ ಅಂತರ್ಥ. ವಜ್ರದಂತೆ ರಕ್ಷಣೆ ಕೊಡೋದು ಪವಿತ್ರ ಪವಿತ್ರ ಅಂತ ಕರೀತಾರೆ. ಕುಲಿಶಂ ಪಿದುರಂ ಪವಿ ಅಂತ ಕೋಶ, ಪವಿ ಅಂದರೆ ವಜ್ರಾಯುಧ, ವಜ್ರಾಯುಧದ ರಕ್ಷಣೆ ಕೊಡ್ತಕ್ಕಂಥ ವಿಶಿಷ್ಟವಾದ ಶಾಸ್ತ್ರ ಇದು. ಅದಕ್ಕೆ ಪವಿವತ್ರಾತಿ ವಜ್ರಾಯುಧದ ರಕ್ಷಣೆ ಮಾಡ್ತಾ ಇದೆ. ಪ್ಯೂರ್ ಅಂತ ಒಂದರ್ಥ, ರಕ್ಷಕ ಅಂತ ಇನ್ನೊಂದರ್ಥ. ಶುಚಿ ಪರಮಶುದ್ಧವಾದದ್ದು, ಪರಮಂ ಶುಚಿ ಪರಮಂ ಪವಿತ್ರಂ, ಅಲ್ಲಿಗೂ ಅನ್ವಯ ಮಾಡ್ಕೋಬೇಕು. ಪರಮಂ ಪವಿತ್ರಂ ಪರಮಂ ಶುಚಿ ಸಹ ಪೂಯೇತ ಅಹರಹರ್ ಮಾಂ, ಅವ್ರು ಸದಾಕಾಲು ಶುದ್ಧನಾಗ್ತಾ ಹೋಗ್ತಾನೆ. ಸ್ನಾನ ಮಾಡಿದರೆ ಹೇಗೆ ಶುದ್ಧನಾಗ್ತಾನೋ, ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ಅವ್ರು ಶುದ್ಧನಾಗ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಜ್ಞಾನದೀಪೇನ ದರ್ಶಯನ್, ಜ್ಞಾನದೀಪದಿಂದ ನನ್ನನ್ನು ಕಾಣ್ತಾನೆ, ಅದಕ್ಕೆ ಶುದ್ಧನಾಗಿ ಬಿಡ್ತಾನೆ. ಜ್ಞಾನದೀಪೇನ ದರ್ಶಯನ್ ಮಾಂ ದರ್ಶಯನ್ ಅರ್ಹಃ ಪೂಯೇತ. ಜ್ಞಾನ ಎಂಬ ದೀಪ ಅವನಿಗೆ ಸಿಗೋದ್ರಿಂದ ನನ್ನ ದರ್ಶನವನ್ನು ಮಾಡ್ತಾ ಅವನು ಸದಾಕಾಲವೂ ಶುದ್ಧನಾಗಿ ಬಿಡ್ತಾನೆ, ಪವಿತ್ರನಾಗಿ ಬಿಡ್ತಾನೆ. ಯಯೇತ ಶ್ರದ್ಧಯಾ ನಿತ್ಯಂ ಅವ್ಯಗ್ರಂ ಶೃಣುಯಾನ್ನರಃ ಮಯಿ ಭಕ್ತಿಂ ಪರಾಂ ಕುರ್ವನ್ ಕರ್ಮಭಿರ್ನಸಪದ್ಯತೆ. ಯಹ ಏತತ್ ಶ್ರದ್ಧಯಾ ನಿತ್ಯಂ ಅವ್ಯಗ್ರಂ ಶೃಣುಯಾನ್ನರಃ ಮಯಿ ಭಕ್ತಿಂ ಪರಾಂ ಕುರ್ವನ್ ಕರ್ಮಭಿಃ ನ ಸಹ ಪದ್ಯತೆ. ಉದ್ಧವ, ಯಹ ಯಾವನೋ ಏತತ್ತಿದನ್ನ ನಿತ್ಯಂ ನಿತ್ಯದಲ್ಲೂ ಕೂಡ ಶ್ರದ್ಧಯಾ ಶ್ರದ್ಧೆಯಿಂದ ಅವ್ಯಗ್ರಂ ಯಾವುದೇ ವಿಧವಾದಂಥ ಒಂದು ವ್ಯಗ್ರತೆ ಇಲ್ಲದೇನೆ, ನರಹ ಯಹ ನರಹ ಯಾವ ಮನುಷ್ಯನು ಶೃಣುಯಾತ್ ಕೇಳುತ್ತಾನೆಯೋ. ಮೊದಲೇನು ಮಾಡಿದರು, ಇನ್ನೊಬ್ರು ಉಪದೇಶ ಮಾಡೋದನ್ನು, ಎರಡನೇದು ತಾನು ಓದೋದನ್ನು, ಮೂರನೇದು ಇನ್ನೊಬ್ಬರಿಗೆ ಹೇಳೋದನ್ನು, ಇನ್ನೊಬ್ರು ಹೇಳೋದನ್ನು ತಾನು ಕೇಳೋದನ್ನು ಅಷ್ಟೇ. ಇನ್ನೊಬ್ರು ಹೇಳೋದನ್ನು ತಾನು ಕೇಳ್ತಾ ಕೂತ್ಬಿಟ್ರೆ ಸಾಕು. ಮೈ ಭಕ್ತಿಂ ಪರಾಂ ಕುರುವನ್ ಕರ್ಮಭಿರ್ನಸ ಬದ್ಧತೆ. ನನ್ನ ಭಕ್ತಿಯಲ್ಲಿ ತನ್ನ ವಿಶೇಷವಾದ ಭಕ್ತಿಯನ್ನು ಹೊಂದುವವನಾಗಿ ಕರ್ಮಭಿರ್ನಸ ಬದ್ಧತೆ, ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ. ಅವನು ಕರ್ಮದ ಬಂಧನಕ್ಕೆ ಯಾಕೆ ಒಳಗಾಗೋದಿಲ್ಲ ಅಂದರೆ ಜ್ಞಾನ ಬರುತ್ತಾದ್ರಿಂದ ಕರ್ಮಬಂಧನ ಆಗೋದಿಲ್ಲ ಅಂತ. ಏತ ಶ್ರದ್ಧಯಾ ನಿತ್ಯಂ, ಮೂರು ಹೇಳಿದರು. ಮೊದಲು ಶ್ರದ್ಧೆ ಇರಬೇಕು, ಆಮೇಲೆ ನಿತ್ಯ ಹೇಳಬೇಕು, ಅವ್ಯಗ್ರಂ ಆಗಬೇಕು. ಬೇಜಾರಿನಿಂದ ಹೇಳಿ ಯೋ ಆಡಬೇಕಲ್ಲಪ್ಪ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಅವ್ಯಗ್ರಂ ಅವ್ಯಗ್ರಂ ನಿತ್ಯಂ ಶ್ರದ್ಧಯಾ ಯಹ ನರಹ ಶೃಣುಯ. ಯಾವ ನರ ಹೇಳ್ತಾನಲ್ಲ ಅವನು ಮೈ ಭಕ್ತಿಂ ಪರಾಂ ಕುರುವನ್, ಮೈ ಭಕ್ತಿಂ ಪರಾಂ ಕೃತ್ವ ಮಾಮೇವೇಶ್ಯ ಶ ಸಂಶಯ ಅಂತ ಅಲ್ಲಿದೆ. ಕರ್ಮಭಿರ್ನಸ ಬದ್ಧತೆ, ಕರ್ಮಗಳಿಂದ ಕರ್ಮಭಿ ಬಹುವಚನ ಹೇಳಿದ್ದರಿಂದ ಎಷ್ಟು ಕರ್ಮ ಮಾಡಿದರೂ ಬಂಧಕ್ಕಾಗೋದಿಲ್ಲ ಅಂತ, ಬಹು ಕರ್ಮಗಳು ಅವನು ಬಂಧನ ಮಾಡೋದಿಲ್ಲ. ಅಪಿ ಉದ್ಧವ ತ್ವಯಾ ಬ್ರಹ್ಮ ಸಖೇ ಸಮುಪಧಾರಿತಂ ಅಪಿ ತೇ ವಿಗತೋ ಮೋಹ ಶೋಕಶ್ಚಾಸೌ ಮನೋಭವ. ಅಲ್ಲಿ ಹೇಳಬೇಕಾದ್ರೆ ಪ್ರವಚನ ಗಮನ ಫಲಮಾಹ ಫಸ್ಟ್ ಹೇಳಿದರು, ಅಧ್ಯಯತು ಫಲಮಾಹ ಎರಡು ಹೇಳಿದರು, ಶ್ರೋತು ಫಲಮಾಹ ಮೂರನೇದು ಹೇಳಿದರು. ಅಧ್ಯಯನ ಮಾಡುವವರಿಗೆ, ಮಾಡಿಸುವವನಿಗೆ ಮತ್ತು ಶ್ರವಣ ಮಾಡುವವನಿಗೆ ಏನೇನು ಫಲ ಅಂತ ಪ್ರತ್ಯೇಕ ಪ್ರತ್ಯೇಕ ಹೇಳಿದ ಮೇಲೆ, ಅಪಿ ಉದ್ಧವ ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೇಕಾಗ್ರೇಣ ಚೇತಸ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಅಪಿ ಉದ್ಧವ ತ್ವಯಾ ಬ್ರಹ್ಮ ಸಖೇ ಸಮುಪಧಾರಿತಂ, ಸಖೇ ಉದ್ಧವ ಸ್ನೇಹಿತ ಉದ್ಧವ. ಅಪಿ ಎಂಬುದು ಪ್ರಶ್ನಾರ್ಥಕವಾದದ್ದು, ಕಚ್ಚಿತ್ತ ಅದಗಿಜಿಕೊಳ್ತು ಅಪಿ ಅಷ್ಟೇನೆ. ಈ ಬ್ರಹ್ಮ ವಿಷಯವಾದಂಥ ಈ ವಿದ್ಯೆಯನ್ನು ಸಮುಪಧಾರಿ ತ್ವಯಾ ಸಮುಪಧಾರಿತಂ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಅಪಿತೇ ವಿಗತೋ ಮೋಹ, ನಿನ್ನ ಮೋಹ ಹೋಯ್ತ. ಶೋಕಶ್ಚಾಸೋ ಮನೋಭವ, ಮನೋಭವ ಮನಸ್ಸಿನೊಳಗೆ ಏನು ಹುಟ್ಟಿತ್ತಲ್ಲ ಶೋಕ ಅದು ಹೋಯ್ತ. ಅಪಿತೇ ವಿಗತೋ ಮೋಹ ಶೋಕಶ್ಚಾಸೋ ಮನೋಭವ. ಇದರರ್ಥ ಏನಾಯಿತು, ಇದನ್ನು ಕೇಳಿದ ಮೇಲೆ ಮೋಹ ಶೋಕ ಹೋಗಬೇಕು ಅಂತ ಅರ್ಥ. ಭಾಗವತಾದಿಗಳನ್ನು ಕೇಳಿದಾಗ ಏನಿರಬೇಕು, ಮೋಹ ಪರಿಹಾರ ಆಗಿಬಿಡ್ಬೇಕು, ಶೋಕ ಪರಿಹಾರ ಆಗಿಬಿಡ್ಬೇಕು, ಅದು ಅದರ ಫಲ ಇದು. ಊಟ ಆದ್ಮೇಲೆ ಹಸಿ ಹೋಗದಿದ್ರೆ ಏನರ್ಥ, ಯಥಾಪ್ರಕಾರ ಹಾಗೆ ಇದ್ದರೆ ಊಟ ಮಾಡಿದ್ದು ವೇಸ್ಟ್ ಅಂತ. ಅದಕ್ಕೆ ಹೇಗೆ ತೃಪ್ತಿ ಸಿಗಬೇಕು, ಇನ್ನು ಕೇಳಿದ ಮೇಲೆ ವಿಗತಃ ಮೋಹ ವಿಗತಃ ಶೋಕ, ಅದಕ್ಕೇನೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಅದು ಪ್ರಯೋಜನವನ್ನು ಭಗವದ್ಗೀತಾ ಪ್ರಯೋಜನವೂ ಅದೇ, ಇದ್ರ ಪ್ರಯೋಜನಗಳು ಅದೇನೆ, ಎಲ್ಲ ಶಾಸ್ತ್ರಗಳ ಪ್ರಯೋಜನ ಅದೇನೆ. ಇನ್ನು ಮೋಹ ಜಾಸ್ತಿ ಆಗಿಬಿಟ್ರೆ ಕೇಳಿದ ಮೇಲೆ ಪ್ರತೀತಿ ಆಗುತ್ತೆ, ಕೇಳಿ ಉಪಯೋಗ ಇಲ್ಲ ಅಂತ, ಕೇಳಿ ಉಪಯೋಗ ಇಲ್ಲ, ಅದು ವೇಸ್ಟ್ ಅಂತ ಅರ್ಥ. ನೈತತ್ವಯಾ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ ಅಶುಶ್ರೂಷೋ ಅಭಕ್ತಾಯ ದುರ್ವಿನೀತಾಯ ದೀಯತಾಂ. ಶ್ರೋತ್ರಾನುಕೂಲ, ಎಂಥ ಶ್ರೋತೃಗಳು ಹೇಳಬೇಕು, ಹೇಳಿದರೆ ಭಾರಿ ಪುಣ್ಯ ಬರುತ್ತೆ ಹೌದು ನಿಜ, ಆದರೆ ಕೆಯೋಗ್ಯರಿಗೆ ಹೇಳಿದರೆ ಮಹಾಪಾಪ ಬರುತ್ತೆ. ಅದರಿಂದ ಏನು ಮಾಡಬೇಕು, ಬೀದ ಕೈ ಭಾರಿ ಅಮೂಲ್ಯ, ಅದಕ್ಕೆ ಯಾರ ಕೈಲೋ ಕೊಡೋಕ್ಕಾಗಲ್ಲ, ಅದ್ರೇನು ಮಾಡಬೇಕು, ಯಾರು ಸರಿಯಾದ ಅರ್ಹತೆ ಇರೋರು ಮಾತ್ರ ಒಪ್ಪಿಸ್ಬೇಕು. ಆ ರೀತಿಯಲ್ಲಿ ಇದು ಅಮೂಲ್ಯ ಅಂಥೇಳಿ ಎಲ್ಲರಿಗೂ ಹೇಳೋಕ್ಕೆ ಹೋಗಬಾರ್ದು. ನಾಯೇತತ್ವಯ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ. ಇದರಲ್ಲಿ ವಿಶಿಷ್ಟಾದ ರಾಮಾನುಜಾಚಾರ್ಯ ಕಥೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಅವ್ರ ಗುರುಗಳು ಹೇಳಿದ್ರಂತೆ, ಓಂ ನಮೋ ನಾರಾಯಣಾಯ ಭಾರಿ ಒಳ್ಳೆಯ ಮಂತ್ರ, ಮೋಕ್ಷಕ್ಕೆ ಹೋಗ್ತಕ್ಕಂಥ ಮಂತ್ರ, ಇದನ್ನು ಹೇಳ್ಕೊಡ್ತೇನೆ ಅಂತ ಮೊದಲು ಹೇಳಿಬಿಟ್ಟು ಇದನ್ನು ಯಾರಿಗೆ ಹೇಳಬಾರ್ದು, ಹೇಳಿದರೆ ಮಾತ್ರ ಹೇಳ್ಕೊಡ್ತೇನೆ ಅಂತ ಹೇಳಿದರು. ಮಂತ್ರ ಯಾರಿಗೂ ಹೇಳಬಾರ್ದು, ಹೇಳ್ಕೊಡ್ತೇನೆ ಅಂತ ಹೇಳಿದ್ರಂತೆ. ಇವ್ರು ಆಗಲಿ ಅಂತ ಒಪ್ಪಿದ್ರಂತೆ. ಆಮೇಲೆ ಹೇಳಿಸ್ಕೊಂಡ ಮೇಲೆ ಏನು ಮಾಡಿದ್ರಂತೆ, ಗುಡಿ ಗೋಪುರ ಹತ್ತಿ ಅಲ್ಲಿಂದ ಹೇಳ್ಬಿಟ್ರಂತೆ ಎಲ್ರಿಗೂ ಕೂಡ, ಗೊತ್ತಾಯ್ತು, ಎಲ್ಲರೂ ಕೇಳ್ಕೊಡಿ ಅಂತ. ನೋಡೋದಕ್ಕೇನು ಅನಿಸುತ್ತಿದು, ನೋಡೋದಕ್ಕೇನು ಅನಿಸುತ್ತೆ, ಲೋಕೋದ್ಧಾರ ಮಾಡಲಿಕ್ಕೆ ಹೊರಟರು ಅಂತೇಳಿ. ಅಲ್ಲ, ಆ್ಯಕ್ಚುಲಿ ಏನಾಗುತ್ತೆ, ಅದರಿಂದ ಅಪಾಯ ಉಂಟು, ಮಿಸ್ಯೂಸ್ ಮಾಡ್ಕೊಂಡು ಎಲ್ಲ ಛತ್ರ ಎಲ್ಲ ರಿವಾಲ್ವರ್ ಎಷ್ಟೇ ಹೋಗಿಬಿಟ್ರೆ ಎಲ್ಲರಿಗೂ ಕೂಡ ತೊಗೊಂಡಿರ್ತೀವಿ ಅಂತ ಏನು ಮಾಡ್ತಾರೆ, ಕೊಟ್ಟವರೇ ಫಸ್ಟ್ ಶೂಟ್ ಮಾಡ್ತಾರೆ, ಗೊತ್ತಾಯ್ತು. ಹಾಗೆಲ್ಲ ಕೊಡಬಾರ್ದು, ಶಾಸ್ತ್ರ ಕೂಡ ಯಾರಿಗೆ ಕೊಡಬೇಕು, ಒಳ್ಳೆಯದು ಅಂತ ಹೇಳಿದ ತಕ್ಷಣ ಲೋಕೋದ್ಧಾರ ಮಾಡ್ತೀರಿ ಅಂತ ಕೊಟ್ಟರು ಅಂತ ಹೇಳಿದರೆ, ಗುರುಗಳು ಹೇಳಿದಾಗ ಹೂವು ಅಂತ ಹೇಳಿಬಿಟ್ಟು ಆಮೇಲೆ ಬಿಟ್ಟರೆ ಏನಾಯ್ತು, ಅಲ್ಲಿಗೆ ಹೂವು ಅಂತ ಒಪ್ಕೊಂಬಿಟ್ಟು ಆಮೇಲೆ ಹೇಳಿದರೆ ಒಂದು ಕಡೆ ಗುರುಗಳಿಗೆ ದ್ರೋಹ ಮಾಡಿದಾಗಾಯ್ತು. ಎರಡನೇದಾಗಿ ಶಾಸ್ತ್ರವನ್ನು ಯಾರು ಬೇಕಾದ್ರೂ ಓದ್ಬೋದು ಅಂತ ಹೇಳಿದರೆ ಅದಕ್ಕೆ ಯೋಗ್ಯತೆಗೆ ಅರ್ಥನೇ ಇಲ್ಲ ಅಂತ. ನೋಡೋದಕ್ಕೆ ಭಾರಿ ವಿಶಾಲ ಭಾವ ಇಂಥ ಕಥೆಗಳು ಚಪ್ಪಾಳೆ ಹೋಗಿಬಿಡ್ತಾರೆ ತಕ್ಷಣನೇ. ಬಟ್ ಆ್ಯಕ್ಚುಲಿ ಏನಿದೆ ಅದರೊಳಗೆ, ಯಾವುದೇ ಪಿಸೂರು ಕೊಟ್ಟು ಚಪ್ಪಾಳೆ ಹಾಕಿ ಸುಳ್ಳಿ ನೋಡಂತೆ, ಅಲ್ಲಿ ತಪ್ಪಾಗಿಬಿಡು. ಅದಕ್ಕೆ ಅದು ಅರ್ಹತೆ ಬೇಕು. ಅರ್ಹತೆ ಇಲ್ಲದವ್ರು ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಅರ್ಥ. ಅದಕ್ಕೆ ಬುದ್ಧಾವತಾರವಾಗಿ ಅಯೋಧ್ಯರ ಕೈಯಿಂದ ವಾಪಸ್ ಕಿತ್ಕೋಬೇಕಾಯ್ತು ಅದನ್ನು. ಚಿಕ್ಕಬಳ್ಳಿ ಪಿಸ್ತೂಲು ಸಿಕ್ಬಿಡುತ್ತೆ ವಾಪಸ್ ಹೋಗೋದು ಎಷ್ಟು ಕಷ್ಟ ಗೊತ್ತಾ? ಲೋಡೆಡ್ ಪಿಸ್ತೂಲು ಹಿಡ್ಕೊಂಡು ಓಡ್ತಿರ್ತಾರಲ್ಲ ತಂದೆ ತಾಯಿ ಗತಿ ಬೂದು ಡವ ಡವ ಹುಡ್ಕಾತಿರ್ತಾರೆ. ಈಗ ಒಂದು ಕಡೆಗೆ ತಾಪ ಪ್ರಾಣದ ಪ್ರಶ್ನೆ, ಇನ್ನೊಂದು ಕಡೆ ಭಗವಿರು ಯೋಗಕ್ಷೇಮದ ಪ್ರಶ್ನೆ. ಎಷ್ಟು ಉಪಯೋಗಿಸ್ಕೋಬೇಕು ಅದನ್ನು ಗೊತ್ತಾಯ್ತು. ಭಾರಿ ಬುದ್ಧಿವಂತಿಕೆ ಮಾಡಿ ಇಸ್ಕೋಬೇಕಿಂತ ಹೋದರೆ ಭಾಳ ಅಪಾಯ. ಅದಕ್ಕೆ ಅಯೋಗ್ಯರಿ ಸಿಕ್ಕಿದ್ದನ್ನು ಸುಖವಾಗಿ ಅದನ್ನು ಇಳಿಸ್ಕೋಬೇಕಾದ್ರೆ ಬುದ್ಧಾವತಾರ ಅಂತ ಪರಮಾತ್ಮ ತೋರಿಸಿಕೊಡ್ತಾರೆ. ಪರಮಾತ್ಮನಿಗೆ ಕಷ್ಟ ಇಲ್ಲ, ನಮಗೆ ತೋರಿಸ್ಕೊಡ್ಬೇಕಾಯ್ತು. ಏನಂತ ಅಯೋಗ್ಯರಿದ್ದು ಕೊಟ್ಟರೆ ಎಷ್ಟು ಕಷ್ಟ ವಾಪಸ್ ತಗೊಳ್ಳಿ ತೋರಿಸ್ಕೊಡ್ಬೇಕಾಗಿ ಅಷ್ಟೇ. ಆದ್ದರಿಂದ ಅಯೋಗ್ಯರಿಗೆ ಕೊಡೋ ಚತುರ್ಥ ಅಯೋಗ್ಯನಲ್ಲಿ ಉಪದೇಶ ಕಾರಣ ನಾಲ್ಕು ತಪ್ಪುಗಳಂತೆ. ಭಾರಿ ದೊಡ್ಡ ತಪ್ಪು ಯಾವುದು? ಆದ್ಯಾಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ನಿಷಿದ್ಧ ಅವಿಹಿತ ಆಚರಣ, ಚತುರ್ಥ ಅಯೋಗ್ಯನಲ್ಲಿ ಉಪದೇಶ ಕಾರಣ. ಸುಳಾದಿಯಲ್ಲಿ ವ್ಯಾಸರಾದರೂ ಬರೀತಾರೆ ಇದು ಐತರೇಯ ಭಾಷೆಯ ಮಾತುಗಳ ವಿಷ್ಣು ಕೂಡ. ಅಯೋಗ್ಯದಲ್ಲಿ ಉಪದೇಶ ಮಾಡೋದು ದೊಡ್ಡ ಅಪರಾಧ ಅಂತ ಕರೀತಾರೆ. ಅದಕ್ಕೆ ಇದನ್ನೆಲ್ಲ ಕಂಡವರು ಹೇಳಬಾರದು. ನಾ ಏತತ್ವಯ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ. ಅಯೋಗ್ಯರು ಸುಮ್ಮನೆ ಬೋರ್ಡ್ ಹಾಕಲಿಲ್ಲ. ದಾಂಭಿಕಾಯ ದಂಭ ಇರೋದು, ದಂಭ ಅಂದ್ರೆ ಏನು ಅಷ್ಟೇ, ಅದಕ್ಕೆಲ್ಲ ಬರೆಯೋದಿಲ್ಲ, ಬೇರೆ ಅಲ್ಲಿ ಬರೆದ್ಬಿಟ್ಟಿದ್ದಾರೆ ಗೀತಾಭಾಷೆದೊಳಗೆ. ಅಲ್ಲ, ಅದೇನು ಹೇಳ್ತಾರೆ, ಜ್ಞಾತ್ವ ಸ್ವಾತ್ಮನು ಅಲ್ಪತ್ವ ಜ್ಞಾತ್ವ ಮಹತ್ವ ಪ್ರದರ್ಶನ ದಂಭ. ಅವಿದ್ಯಮಾನ ಮಾಡಿದ್ರೆ ಅಹಂಕಾರ. ದಂಭ ಅಂದ್ರೇನು? ಸ್ವಾತ್ಮನ ಅಲ್ಪತ್ವ ಜ್ಞಾತ್ವ, ತನಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ ಗೊತ್ತು, ಆದ್ರೆ ಏನು ಮಾಡ್ತಾನೆ ತೋರಿಸ್ತಾನೆ, ಭಾರಿ ಮಾಡ್ತಾನೆ, ಅದು ಸೋಗ ಹಾಕ್ತಾನೆ. ಅದು ತಪ್ಪದು ಇರಬಾರ್ದು. ಯಾವುದೋ ಎಲೆಕ್ಷನ್ ಇದಕ್ಕೆ ಆಕ್ಷನ್ ಹಾಕಿರ್ತಾನೆ, ಹೋಗಿಬಿಡ್ತಾನೆ ಅವನು 10,000 20,000 ಕೂಬಿಡ್ತಾವೆ. ಇಲ್ಲ ಇಲ್ಲ 20,000 ಅವ್ರ ಹತ್ರ ಗೊತ್ತಾಯ್ತಾ, ಅಲ್ಲಿಂದ ಮತ್ತೆ ಬೇರೆ ಕಾಗಳು ಹೋಗ್ಬೇಕಾಗ್ತದೆ ಅಷ್ಟೇ. ಇದಕ್ಕೂ ಇನ್ನೊಬ್ರು ಕೂಗಿದ ಅನುಕೂಲಕ್ಕಾಗತ್ತಾ? ಕೂಗಬಾರ್ದು ಹಾಗೆಲ್ಲ. ನಾಸ್ತಿಕಾಯ ಶಠಾಯ ಚ, ನಾಸ್ತಿಕರಿಗೆ ಹೇಳಬಾರದು. ಆಸ್ತಿಕ ಶಬ್ದಕ್ಕೆ ಅದರ ಅರ್ಥ ಬರೀತಾರೆ, ಅಸ್ಥಿ ಪರದೇವತ, ಅಸ್ಥಿ ಪರಲೋಕ, ಅಸ್ಥಿ ಧರ್ಮಾಧಿಕಂ, ಅಸ್ಥಿ 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 ಅಂತ ತಿಳ್ಕೊತಾರಲ್ಲ ಅತೀಂದ್ರಿಯ ಪದಾರ್ಥಗಳನ್ನು, ಅಥವಾ ಆಸ್ತಿಕ ಅಂತ ಕರೀತಾರೆ. ಧರ್ಮ ನಾಸ್ತಿ, ದೇವ ನಾಸ್ತಿ, ಯಾವುದು ಅತೀಂದ್ರಿಯ ವಿಷಯಕ್ಕೂ ಯಾವುದೂ ಇಲ್ಲ ಅಂತ ತಿಳ್ಕೊತಾನಲ್ಲ ಅವನು, ಯಾರವನು ನಾಸ್ತಿಕ. ಅದಕ್ಕೆ ಅಂಥವನಿಗೆ ಹೇಳೋದಕ್ಕೆ ಹೋಗಬಾರ್ದು. ಶಠಾಯ ಚ, ಶಠ ಅಂದರೆ ಡಾಂಭಿಕ, ಡಾಂಭಿಕ ಅಂದ್ರೆ ಏನು? ಆಷಾಢ ಅದು ಬೇರೆ, ಆ ಡಾಂಭಿಕ ಬೇರೆ, ಕನ್ನಡದ ಡಾಂಭಿಕ ಇದು, ಸಂಸ್ಕೃತದ ಡಾಂಭಿಕ ಅದು. ಇದು ಶಠ ಅಂದರೆ ವಂಚಕ, ಒಂದು ಆಷಾಢಭೂತಿ ಅಂತಾರಲ್ಲ ಅವರು. ಶಠಾಯ ಚ ದಾಂಭಿಕ ನಾಸ್ತಿಕ ಶಠ ಅಶುಶ್ರೂಷೋ. ಮತ್ತೆ ಕೇಳೋ ಇಚ್ಛೆರಿ ಅವನಿಗೆ, ಅವನೇ ಕೇಳಬೇಕು. ಈ ಮಧ್ಯೆ ಭಾಗವತ್ ಹೇಳ್ತಿರ್ಬೇಕು, ಕರ್ ಕೂಡಿಸೋದು ಅವ್ರನ್ನೆಲ್ಲ ಕೂಡ, ಅವನು ಆ ಕಡೆ ನೋಡ್ತಾ ಇರ್ತಾನೆ ಹೋಗ್ಲಕ್ಕೋಸ್ಕರ, ಕೂಡೋ ಕೂಡೋ ಅಂತ ಹೇಳ್ತಿರೋದು. ಅಶುಶ್ರೂಷೋ, ಕೇಳದೇ ಇದ್ದ ಕೇಳೋ ಆಶಿಸಿ, ಶ್ರೋತು ಇಚ್ಛಾ ಶುಶ್ರೂಷ, ಕೇಳುವ ಇಚ್ಛೆ ಇದ್ರೆ ಶುಶ್ರೂಷ ಅಂತ ಕರೀತಾರೆ. ಅಶುಶ್ರೂಷೋಹೋ, ಅವ್ರಿಗೆ ಯಾರು ಕೇಳೋ ಬಯಕೆ ಇಲ್ಲ ಅವನಿಗೆ ಹೇಳಬಾರ್ದು. ಅದಕ್ಕೆ ಇನ್ನೊಂದು ಅರ್ಥ, ಯಾರಿಗೆ ಸೇವೆ ಮಾಡೋ ಇಚ್ಛೆ ಇಲ್ಲ ಅವನಿಗೆ ಹೇಳಬಾರ್ದು. ಗುರುಸೇವೆಯ ವಿದ್ಯಾ ತದ್ವಿದ್ಯೆ ಪ್ರತಿಪಾತೇನ ಪರಿಪ್ರಶ್ನೆಯನ್ನ ಸೇವೆಯ, ಸೇವೆ ಮಾಡೋಕ್ಕೆ ತಯಾರಿಲ್ಲ ಅಂದ್ರೆ ಹೇಳಿ ಉಪಯೋಗ ಇಲ್ಲ ಅಂತ ಅರ್ಥ ಅವ್ರಿಗೆ. ಅದಕ್ಕೆ ಎಂಥ ಸೇವೆ ಮಾಡ್ತಿದ್ರಲ್ಲ, ಹಸುವಿನ ಕಾಯಿ ಕಾಯಬೇಕು, ಗದ್ದೆಗೆ ನೀರು ಕಟ್ಟು ಕಟ್ಟಬೇಕು, ಗೊತ್ತಾಯ್ತಿಲ್ಲ, ಉಪವಾಸ ಇರು ಉಪವಾಸ ಇರಬೇಕು. ಆ ರೀತಿ ಕೇಳಿದರೆ ಅವ್ರಿಗೆ ಹೇಳಬೇಕು, ಉಳಿದವ್ರಿಗೆ ಹೇಳಬಾರ್ದು. ಅಭಕ್ತಾಯ ಭಕ್ತನಲ್ಲದವನಿಗೆ ಹೇಳಲೇಬಾರ್ದು. ದುರ್ವಿನೀತಾಯ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧವ ಹೇಳ್ತಾರೆ. ಒಳ್ಳೆಯವರಿಗೆ ಕೆಟ್ಟ ಮಾತಾಡ್ತಾರೆ ನೆರಣ್ಯಕಶಿಪು. ದುರ್ವಿನೀತರು ವಿನಯರಹಿತರು ಅಂತ ಅರ್ಥ. ಉದ್ದಟ ಜನಗಳು ಅವರಿಗೆ ನದೀಯತ ಮೆಂದು ಇದನ್ನು ಕೊಡಕ್ಕೆ ಹೋಗಬಾರ್ದು. ಅದರಿಂದನೇ ಶಾಸ್ತ್ರಕ್ಕೆ ಅಧಿಕ ಇದು ಅಥ ಶಬ್ದದ ಅರ್ಥ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಶಬ್ದಕ್ಕೆ ಇವೆಲ್ಲ ಸೇರಿಸ್ಕೋಬೇಕು. ಯೋಗ್ಯನಾದವನಿಗೆ ಮಾತ್ರ ಬ್ರಹ್ಮವಿದ್ಯಾಧಿಕಾರ, ಅಯೋಗ್ಯನಿಗಲ್ಲ. ನೈತತ್ವಯ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಚ ಅಶುಶ್ರೂಷೋ ಅಭಕ್ತಾಯ ದುರ್ವಿನೀತಾಯ ದೀಯತಾಂ. ಏತೈಹಿ ದೋಷೈಹಿ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿ ಸ್ಯಾತ್ ಶೂದ್ರ ಯೋಷಿತಾಂ. ನಮಗೇನಿಸುತ್ತಾಗ ರಿಸ್ಕ್ ಯಾಕೆ ಯಾರಿಗೆ ಕೊಡದೆ ಹೋದ್ರೆ ಆಯ್ತು ಸುಮ್ಮನೆ, ಹೌದಲ್ಲ? ಯಾವ್ರಿಗೆ ಕೊಡುವ ಇವಾಗ ಹೇಳಿದ ಮೇಲೆ ನಮ್ಗೆ ಗೊತ್ತಿಲ್ಲ ಯಾರ್ಯಾರು ಅಂತೇಳಿ, ಕೊಡದೆ ಬಿಟ್ಬಿಡೋದು ಸುಮ್ಮನೆ. ಟು ಬಿ ಆನ್ ದಿ ಸೇಫರ್ ಸೈಡ್ ಏನು ಮಾಡೋದು, ಯಾರಿಗೆ ಹೇಳೋದಿಲ್ಲ ಅವಾಗ ಹೇಳ್ತಾರೆ. ಹಾಗಲ್ಲ, ಹೇಳಿದ್ರೆ ಭಾರಿ ಪುಣ್ಯ ಅಂತ ಹೇಳಿಬಿಟ್ಟಿದಾರಲ್ಲ, ಅದಕ್ಕಂದ್ರೆ ಹೇಳಲೇಬೇಕು. ಭಾರಿ ಪುಣ್ಯ ಆದ್ದರಿಂದ ಹೇಳಲೇಬೇಕು, ಭಾರಿ ಪಾಪ ಆದ್ದರಿಂದ ಅಯೋಗ್ಯರಿಗೆ ಹೇಳಬಾರ್ದು. ಅದಕ್ಕೇನು ಮಾಡಬೇಕಾಗ, ಯೋಗ್ಯರನ್ನು ಹುಡುಕಿ ಹೇಳಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅನೇಕರಿಗೆ ಗೊತ್ತಾಗುತ್ತೆ, ಪಾಠ ಪ್ರವಚನ ಮಾಡ್ತಾರೆ ತಿಳ್ಕೊಬೋಣ. ನಮಗೇನಿಸುತ್ತೆ, ಉದಾಹರಣೆಗೆ ಶಿಷ್ಯ ಪಾಠ ಕೇಳಿಬಿಡ್ತಾನೆ, ಭಾರಿ ಮುಂದೆ ಬಂದುಬಿಡ್ತಾನೆ, ಎಷ್ಟೋ ಸಲ ಭಾರಿ ಶ್ರೀಮಂತನೇ ಆಗಿಬಿಡ್ತಾನೆ. ನಮಗೇನಿಸುತ್ತಾಗ, ಇವನು ಗುರು ಬಡವನಾಗೇ ಇರ್ತಾನೆ ಪಾಪ, ಎಷ್ಟೋ ಕಡೆ ಹಿಂದೆ ಅಂತ ಪ್ರಸಂಗ ನಡೆದಿತ್ತು, ಗೊತ್ತಾಯ್ತಾ? ಗುರುಗಳಾದವರು ಬರೀ ಪಾಠ ಮಾಡೋರು, ಶಿಷ್ಯ ಏನು ಮಾಡಿದ, ಒಳ್ಳೆ ಪ್ರವಚನಕಾರ, ಹುಚ್ಚಾಪಟ್ಟೆ ದುಡ್ಡು ಬಂತು. ಗುರುಗಳು ಪಾಪ ಅದೇ ಪೂರ್ ಕಂಡೀಷನ್ನೇ ಇದ್ದಾರೆ, ತಮ್ಮ ಲೆಕ್ಚರ್ ಹಾಗೇ ಇರ್ತಾರೆ, ಗೊತ್ತಾಯ್ತಾ? ಅವರು ಸ್ಟೂಡೆಂಟ್ ಪ್ರೊಫೆಸರ್ ಆಗಿಬಿಟ್ಟಿದ್ದಾರೆ ಎಷ್ಟೋ ಸಲ. ಉಲ್ಟಾಪಲ್ಟಾದಾಗುತ್ತೆ. ಅವಾಗ ಏನಾಯ್ತು, ಎಷ್ಟು ಲಾಸ್ ಆಯ್ತು ಅಲ್ಲಿ ಅವರಿಗೆ ಅಂತ ಕೇಳಿದರೆ, ಅದಕ್ಕೆ ಒಂದು ಪದ್ಧತಿ ಉಂಟನೇ, ಹಿಂದೆ ಈ ಸ್ವಲ್ಪ ಬದಲಾಗಿದೆ. ಇವರು 50 ವರ್ಷದ ಕೆಳಗೆ ವೈದಿಕರು ಯಾರು ಗೃಹಸ್ಥರಿಗೆ ಪಾಠ ಹೇಳ್ತಿದ್ದಿಲ್ಲ, ಗೊತ್ತಾಯ್ತಿಲ್ಲ. ಯಾಕೆ ಅಂತ ಕೇಳಿದರೆ, ನೀವು ಓದಿಬಿಟ್ಟು ನೀವು ಪಾಠ ಪ್ರವಚನ ಶುರು ಮಾಡಿದರೆ ನಿಮಗೆ ಡಬಲ್ ಅಡ್ವಾಂಟೇಜು, ನಮಗೇನೂ ಇಲ್ಲ. ಈ ಥರ ವಾದ ಮಾಡಿದ್ರು. ಆ್ಯಕ್ಚುಲಿ ಇದು ಹೇಳಿದ್ದರು, ಕಣ್ಣಾರೆ ಕೇಳಿದ್ದು ನಾನು. ಗೃಹಸ್ಥರು ಹೇಳೋದಿಲ್ಲ, ನಾವೀಗ ವೈದಿಕರು ಮಾತ್ರ ಹೇಳ್ತೇವೆ ಅಂತ ಹೇಳ್ತೇವೆ. ಆ್ಯಕ್ಚುಲಿ ತಪ್ಪದು. ಯಾಕೆ ಅಂತ ಕೇಳಿದರೆ, ಈ ಹಣಕಾಸಿನ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ. ಏನು ಬಂದಿದೆ, ಭಾರಿ ಪುಣ್ಯ ಬರುತ್ತೆ, ಅದು ಮುಖ್ಯ ಆಯಿತು. ಇದು ಅವರು ಟೈಮ್ ಇಟ್ಕೊಂಡು ಯಾಕೆ ಹೇಳಬೇಕು? ಕೆದರಿಗತ್ತು ಒಬ್ಬರೇ ಶಿಷ್ಯರಿರ್ತಾರೆ, ಹೆಚ್ಚಿರೋದಿಲ್ಲ, ಒಬ್ಬರೇ ಇರ್ತಾರೆ. ಅದಕ್ಕಾಗಿ ಟೈಮ್ ಎಷ್ಟು ಇರ್ತಾರೆ ಗೊತ್ತ? ಅವ್ರ ಪಾಪ ಬೆಳಿಗ್ಗೆ 4 ತಾಸು, ಸಾಯಂಕಾಲ ಪಾಠ ಹೇಳಿದ್ದು ಹೇಳಿದ್ದೇನೆ, ಒಬ್ಬರಿಗೆ ಹೇಳಿದ್ದು 4-8 ತಾಸು ಪಾಠ. ಅದೇ ಅವನಂತೂ ಶಿಷ್ಯ ಏನು ಕೊಡೋ, ಹಿಂದಿನ ಕಾಲ ಶಿಷ್ಯರದ್ದು ಏನು ಕೊಡೋ ಸಾಧ್ಯತೆ ಇಲ್ಲ. ಯಾಕೆ? ಹುಡುಗರು ಬರ್ತಾ ಇದ್ದಿದ್ದು, ಹುಡುಗರು ಬರ್ತಾ ಇದ್ದಿದ್ದು ಕಳಿಸೋರು ಜವಾಬ್ದಾರಿ ಒಪ್ಪಿಸ್ಬಿಟ್ರೆ ಮುಗಿದೋಯ್ತು. ಯಾಕೆ ಹೇಳ್ತಿದ್ರು? ಪುಣ್ಯ ಬರುತ್ತೆ ಅಂತ ಹೇಳಿದ್ರು, ಅರ್ಥ ಆಯ್ತಾ? ಪುಣ್ಯದ ಕಾನ್ಸೆಪ್ಟ್ ಇರಬೇಕು, ಹಣಕಾಸುಗಳ ಕಾನ್ಸೆಪ್ಟ್ ಅಲ್ಲ. ಅದು ಇದ್ದಿದ್ದಾಗೆ ಕೃಷಿಯರಿವ ಫಲಾನುಕೂಲಂ, ಅದು ಬಂದರೂ ಬಂತು ಹೋದರೂ ಹೋಯ್ತು, ಅದು ಬರ್ಬೋದು ಬರದೇ ಇರಬಹುದು, ಬಟ್ ಅದು ಫಲ ಅಲ್ಲೇ ಇಲ್ಲ. ಮುಖ್ಯ ಫಲ ಯಾವುದದು? ಇಷ್ಟು ಪುಣ್ಯ ಇದೆ ಹೇಳಿದ್ದಕ್ಕೆ. ಬ್ರಹ್ಮದಾಯಸ್ವ ದದಾಮ್ಯ ಆತ್ಮಾನ ಮಾತ್ರಾಯ ಅಂತ ಹೇಳಬೇಕಾದ್ರೆ, ಯಾರು ಭಕ್ತರಿಗೆ ಹೇಳ್ತಾರಲ್ಲ ಅವರು ಅಷ್ಟು ಪುಣ್ಯವಂತನಾಗ್ತಾರೆ ಅಂತ ಹೇಳಿದ್ರಿಂದ, ನಿಜವಾದ ಆಸ್ತಿ ಯಾವುದು? ಅದು ಆಸ್ತಿ. ಅದಕ್ಕೋಸ್ಕರ ಪುಣ್ಯ ಭಾರಿ ಬರುತ್ತಾದ್ರಿಂದ ಹೇಳಲೇಬೇಕು. ಆದರೆ ಅಯೋಗ್ಯರಿಗೆ ಹೇಳಿದ್ರೆ ಪಾಪ ಬರುತ್ತಾದ್ರಿಂದ ಹೇಳಲೂಬಾರ್ದು. ಅದಕ್ಕೇನು ಮಾಡಬೇಕಾದ್ರೆ ಭಕ್ತರಿಗೆ ಹೇಳಬೇಕು ಅಂತ ಹೇಳ್ತಾರೆ. ಏತೈರ್ ದೋಷೈರ್ ವಿಹೀನಾಯ ಹೇಳ್ತಾರೆ, ಏತೈರ್ ದೋಷೈರ್ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿಶ್ಯಾ ಶೂದ್ರ ಯೋಷಿತ ಏತೈರ್ ದೋಷೈರ್ ವಿಹೀನಾಯ. ಈ ದೋಷಗಳು ಇರಬಾರ್ದು ಅವನಿಗೆ ಹೇಳಬೇಕು. ಬೇರೆ ಹೇಳಿ ದೋಷ ಇದೆಯಲ್ಲ, ದಾಂಬಿಕ ನಾಸ್ತಿಕ ಛಠ ಶುಶ್ರೂಷು ಅಭಕ್ತ ದುರ್ವಿನೀತ, ಈ ದೋಷ ಇರಬಾರ್ದು ಅಂಥವನಿಗೆ ಹೇಳಬೇಕು. ಆಮೇಲೆ ಬ್ರಹ್ಮಣ್ಯಾಯ, ಬ್ರಾಹ್ಮಣ ಎರಡರ್ಥ, ಬ್ರಹ್ಮಣ್ಯ ಅಂದರೆ ದೇವರ ಭಕ್ತ ಮತ್ತು ಬ್ರಾಹ್ಮಣರ ಭಕ್ತ ಅಂಥವ್ರಿಗೆ ಹೇಳಬೇಕು. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ಏತೆ ಜಾತಿ ಅದು ಹೇಳ್ತೇವೆ, ಮುಂದಿಲ್ಲೇ ಬರುತ್ತೆ, ನಾವೇ ಹೇಳಬೇಕಲ್ಲ. ಬ್ರಹ್ಮಣ್ಯಾಯ ಪ್ರಿಯಾಯ ಚ ಮತ್ತು ಪ್ರಿಯನೇ ಹೇಳಬೇಕು. ಗುರುಗಳಿಗೆ ಪ್ರಿಯರಾಗಿ, ಶಿಷ್ಯ ಪ್ರಿಯರಾಗಿ, ಎದ್ದದ್ಯಾ ಸುಪ್ರಸನ್ನಧಿ ಹೇಳಬೇಕು ಅಂತಕ್ಕಂಥ ಪ್ರೀತಿ ಇರಬೇಕು, ಅವ್ರ ಮೇಲೆ ಉಪಯೋಗ ಇಲ್ಲ. ಸಾಧವೇ ಸಜ್ಜನಾಗಿರಬೇಕು. ಸಾಧವ ಹೇಳ್ತಾರೆ, ಮಹಾಂತಸ್ಥೆ ಸಮಚಿತ್ತ ಪ್ರಶಾಂತ ಸುಹೃದ ಸಾಧವೋ ಏ ಅಂತ ಭಾಗವತ ಹೇಳಿದೆ. ಸಾಧವೇ ಸಜ್ಜನರಿಗೆ ಹೇಳಬೇಕು. ಶುಚಯೇ ನಿರ್ಮಲನಾಗಿರಬೇಕು. ಕಾಮಕ್ರೋಧ ದೋಷ ಒಳಗಿರಬಾರ್ದು, ಹೊರಗೆ ಈ ಸೂತಕಾದಿಗಳಿರಬಾರ್ದು, ಮತ್ತೆ ಅದೊಂದು ದೋಷ. ಸ್ನಾನಾದಿಗಳನ್ನ ಮಾಡದೇ ಇರೋದು, ಈ ಕಡೆ ಆ ಕಡೆ ವೈರಿಗೆ ಇತ್ಯಾದಿ ಇಲ್ಲದೆ ಇರೋದು, ಅಂತ ಶುಚಿಯಾದವನು ಹೇಳಬೇಕು. ಅಂತಃಶುದ್ಧಿ ಬಾಹ್ಯಶುದ್ಧಿ ಎರಡೂ ಇರಬೇಕು. ಬ್ರೂಯಾತ್ ಭಕ್ತಿ ಶಾ ಶೂದ್ರ ಯೋಷಿತಾಂ, ಇದು ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಶೂದ್ರ ಯೋಷಿತಾಂ ಭಕ್ತಿ ಸ್ಯಾತ್. ಶೂದ್ರ ಯೋಷಿತಾಂ ಅಂದರೆ ಶೂದ್ರ ಹೆಂಗಸರಿಗೆ ಅಂತ ಅಷ್ಟೇ ಅಲ್ಲ, ಶೂದ್ರರಿಗೆ ಪ್ಲಸ್ ಹೆಂಗಸರಿಗೆ. ಶೂದ್ರರು ಇದನ್ನು ಕೇಳಿ ಭಕ್ತಿ ಪಡೀತಾರೆ, ಸ್ತ್ರೀಯರು ಭಕ್ತಿ ಪಡೀತಾರೆ. ಆದ್ದರಿಂದ ಇದರ ಪ್ರಯೋಜನ ಇರೋದರಿಂದ ಅಂಥವ್ರಿಗೆ ಹೇಳಬೇಕು. ಅದರಿಂದ ಶೂದ್ರಾದರೂ ಪರವಾಗಿಲ್ಲ, ಆ ಸ್ತ್ರೀಯರಾದರೂ ಪರವಾಗಿಲ್ಲ, ಭಾಗವತ ಕೇಳಬಹುದು. ಪ್ರೊವೈಡೆಡ್ ಈಗ ಈ ಅರ್ಹತೆ ಇರಬೇಕು ಅವ್ರಿಗೆ. ಬ್ರಾಹ್ಮಣಾದ ಅರ್ಹತೆ ಇಲ್ಲ, ಅದಿದ್ದರೆ ದೋಷ ಇದ್ದರೆ ಬ್ರಾಹ್ಮಣನಿಗೂ ಹೇಳಬಾರ್ದು. ದೋಷ ಇಲ್ಲದೆ ಹೋದರೆ ಸ್ತ್ರೀ ಶೂದ್ರರಿಗೂ ಹೇಳ್ಬೋದು. ವೇದಕ್ಕೆ ಹೇಳಲಿಲ್ಲ, ವೇದಕ್ಕೆ ಬ್ರಾಹ್ಮಣನಾಗಿರಲೇಬೇಕು ಅಂತ ನಿಯಮ ಉಂಟು. ಪ್ಲಸ್ ಇವೆಲ್ಲ ಕ್ವಾಲಿಟೀಸ್ ಇರಬೇಕು ಅವ್ರಿಗೆ. ಕೊನೆಗೆ ಎಲ್ಲಿ ಬಂದು ಬರೀ ಬ್ರಾಹ್ಮಣ ಸಾಕೋಂತ ಆಯ್ತು, ಕೊನೆಗೆ ಬರೀ ವೇದಗಳಿಗೆ ಬರೀ ಬ್ರಾಹ್ಮಣ ಆಗಬಾರ್ದು. ಇದೆಲ್ಲ ಕಾಮನ್ ಫ್ಯಾಕ್ಟರ್, ನಾಸ್ತಿಕರಾಗಿರಬಾರ್ದು, ಅವೆಲ್ಲ ಕಾಮನ್ ಫ್ಯಾಕ್ಟರ್. ಪ್ಲಸ್ ಬ್ರಾಹ್ಮಣ್ಯ ಇರಬೇಕು. ಹಾಂ, ಅದು ಹೇಳಿದ್ರೆ ಅದೇ ವಿಷಯ ಅಲ್ಲ, ಅವರೇ ಹೇಳಿಬಿಟ್ರೆ ಅಂತ ಹೇಳಿಬಿಟ್ರಲ್ಲ. ಈಗ ಶಾ ಶೂದ್ರಿಗೆ ಹೇಳ್ಬೋದು ಅಂತ ಹೇಳಿದ್ರಿಂದ ಹಿಂದೊಂದು ನಿಯಮ ಹೇಳಿಬಿಡ್ತಾರೆ. ಸ್ತ್ರೀಯರಿಗೆ ಶೂದ್ರಿಗೆ ಹೇಳ್ಬೇಕಾದ್ರೆ ನಿಯಮ ಏನು ಅಂದರೆ, ಓ ಪುರುಷ ಕೂತಿರ್ಬೇಕು ಯಾವಾಗ, ಅವನೆದುರಿಗೆ ಹೇಳಬೇಕು ಅಷ್ಟೇ ಹೊರತು. ಹಿಂದಿನ ಕಾಲಕ್ಕೆ ಏನು ಮಾಡ್ತಾರೆ ಅಂತ ಗೊತ್ತಾ, ಬಂದು ಬರೀ ಹೆಂಗಸರು ಪುರಾಣಕ್ಕೆಲ್ಲ ಗಂಡಸರು ಬರ್ತಿದ್ದಿಲ್ಲ ಒಂದು ಕಾಲಕ್ಕೆ, ಬರೀ ಹೆಂಗಸರು, ಅದು ವಯಸ್ಸ ಹೆಂಗಸರು ಬಂದು ಬರ್ತಿದ್ದಿದ್ದು. ಕೆಟ್ಟದ್ರೆ ಹೇಳ್ತಿದ್ರು, ಪಾಪ ಆಚಾರ ಕೂತಾಗ ಯಾರೂ ಇಲ್ಲ, ಫಸ್ಟು ಅವ್ರು ಮಂಗಳಾಚಾರ್ಯ ಶೋಕ ಭಗವತಿ ಯಾರೋ ಒಬ್ಬರು ಬರ್ತಿದ್ದಿರಂತೆ, ಒಬ್ಬ ಹೆಂಗಸು, ಅದು ಶೂದ್ರ ಹೆಂಗಸು ಬಂದು ಕೂತ್ಕೋಬೇಕು. ಅಲ್ಲ ವಯಸ್ಸ ಹೆಂಗಸು ಬಂದು ಕೂತ್ಕೋಬೇಕು ಪ್ರವಚನಕ್ಕೆ. ಮುಗಿಯೋ ಹೊತ್ತಿ ಫುಲ್ಲು ಪ್ರಸಾದ ವಿತರಣೆ ಹೊತ್ತಿ ಫುಲ್ಲು. ಫುಲ್ಲು ಅಂದರೆ ಏನು, ಒಂದು 8 ಚರ ಅಷ್ಟೇ, ಭಾರಿ ಫುಲ್ ಅಂದರೆ ಅಷ್ಟೇ. ಗಂಡಸರು ಕೇಳಬಾರದು ಅಂತ ಆಗಿಬಿಟ್ಟಿದ್ದು ಕೊರೆ ಕೊನೆಗೆ, ಗಂಡಸರು ಕೇಳಬಾರ್ದು. ಅದಕ್ಕೇನು ಮಾಡ್ತಿದ್ರು ಗೊತ್ತಾಯ್ಕಲ್ಲವರು, ಒಂದು ಕೂಸಿನ ಯಾರೋ ಕೂಡಿಸ್ಕೊಂಬಿಡು, ಒಬ್ಬ ಹೆಂಗಸು ಕೂತಿರ್ತಾಳಲ್ಲ ತೊಡೆ ಮೇಲೆ ಒಂದು ಕೂಸು, ಅದಿಟ್ಕೊಂಡು ಹೇಳೋದಷ್ಟೇ. ಯಾಕೆ ಇನ್ನೂ ಡೈರೆಕ್ಟ್ ಹೇಳಬಾರ್ದು ಅಂತ ನಿಯಮ. ಇವ್ರು ಹೇಳಿದ್ರಲ್ಲ ಅದಕ್ಕೆ, ಅವ್ರೇನು ಮಾಡಿದ್ರು, ನಾರದ ಮನೆಗಳು ಒಳಗೆ ಪ್ರಹ್ಲಾದ ಕೂತಿದ್ನಲ್ಲ, ಡೈರೆಕ್ಟ್ ಹೆಗಿತ್ರಿ ಹೇಳಿದಾಗ ಆಗಲಿಲ್ಲ, ಯಾರು ಹೇಳಿದಾಗ ಆಯ್ತು ಅವ್ರೀಗ, ಒಳಗೆ ಪ್ರಹ್ಲಾದ ಕೂತಿದ್ದಾರೆ. ಸೊ ಅದರಿಂದ ಅಲೋಡೋದು ಕೂಸಿ ಅರ್ಥ ಆಗಲಿ ಬಿಡಲಿ, ಏನು ಮಾಡಬೇಕು? ಕೂಸೊತ್ತು ಇದೆ ಮುಖ್ಯ, ಗರ್ಭದ ಕೂಸು ಎತ್ತು ಹೊರಗಿನ ಕೂಸು ಇದೆಯಲ್ಲ, ಅಷ್ಟರ ಮಟ್ಟಿಗೆ ಇರಬೇಕು. ಏಕದೇಶೇ ಪರೋಕ್ತೇ ಇತ್ತು ಆಚಾರ್ಯರು ಮಾತಾಡುವುದು, ಇನ್ನೊಬ್ರು ಹೇಳಿದಾಗ ಕೇಳಿಸ್ಕೋಬೇಕು, ಡೈರೆಕ್ಟ್ ಹೇಳಬಾರದು ಅಂತ ಹೇಳ್ತಾರೆ. ದುರ್ವಿನೀತಾಯ ದೀಯತಾಂ ಏತೈರ್ ದೋಷೈರ್ ವಿಹೀನಾಯ ಬ್ರಹ್ಮಣ್ಯ. ಆಗಿದ್ರೆ ಕಪಿರೂಪದ ದೇವಹೂತಿಗೆ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ, ತಾಯಿ ದೋಷ ಇಲ್ಲ, ಗೊತ್ತಾಯ್ತಾ? ತಾಯಿಗೆ ಹೇಳಿ ಖಂಡಿತ ಹೇಳ್ಬೋದು, ಅದು ದೋಷ ಇಲ್ಲ. ತಾಯಿ ದೇವತಾ ಸ್ತ್ರೀಯರಲ್ಲ, ತಾಯಿಗೆ ಹೇಳ್ಬೋದು ಯಾರೇ ಇದಾದರೂ ಕೂಡ, ತಾಯಿ ಬಗ್ಗೆ ದೋಷ ಇಲ್ಲ. ಕೆಲವು ಎಕ್ಸೆಂಪ್ಷನ್ಸ್ ಇದೆ, ಸಾಧ್ಯ ಪಕ್ಷ ಯೋಗ್ಯರಿ ಮಾಡಬೇಕು, ತಪ್ಪಲ್ಲ, ಸಂಬಂಧಿಗಳು ಅಲ್ಲದೆ ಹೋದ್ರು ಮಾಡ್ಬೇಕಂತೆ. ಯೋಗ್ಯರಾಗಿಬಿಟ್ರೆ ಬರೀ ಫ್ರೆಂಡ್ಸು ಬಂಧುಗಳೇ ಅಷ್ಟು ಬೇಕು, ದೂರದ ಸಂಬಂಧನೂ ಬಂದವರು ಇಲ್ಲೇ ಇಲ್ಲ, ಬರೀ ವೈಷ್ಣವರಷ್ಟೇ. ಅಲ್ಲಿ ಮಾಡೋರು ಯಾರೇ ಇಲ್ಲ, ಊರು ಉಳಿದವ್ರು ಮಾಡ್ಬೋದು, ಯಾರು ಬೇಕಾದ್ರೂ ಇಷ್ಟಪಟ್ಟು ಮಾಡ್ಬೋದು, ತಪ್ಪಿಲ್ಲ, ಗೊತ್ತಾಯ್ತಾ. ಆದರೆ ಸಂಬಂಧಿಗಳಾದರೂ ಅಯೋಗ್ಯರಾದರೆ ಸಾಧ್ಯ ಪಕ್ಷ ಮಾಡಬಾರ್ದು, ಗೊತ್ತಾಯ್ತಾ. ಇವತ್ತು ಅಂಥವರೇ ಜಾಸ್ತಿ ಇರೋದು. ಆದರೆ ತಂದೆ ತಾಯಿಗಳು ಅಯೋಗ್ಯರಾಗಿದ್ದರೂ ಮಾಡಬೇಕು, ಗೊತ್ತಾಯ್ತಾ. ಈಗ ತಂದೆ ಎಷ್ಟು ಅಯೋಗ್ಯನಾಗಿದ್ದರೂ ಕೂಡ, ತಾಯಿ ಎಷ್ಟು ಅಯೋಗ್ಯಗಳಾಗಿದ್ದರೂ ಕೂಡ ಏನು ಮಾಡಬೇಕು, ಸಾಧ್ಯ ಪಕ್ಷ ಮಾಡಲೇಬೇಕು ನಿಯಮವು. ಉಳಿದವ್ರಿಗೆ ಆಪ್ಷನ್, ಅವ್ರು ಯೋಗ್ಯರಾಗಿದ್ದರೆ ಮಾತ್ರ ಅಯೋಗ್ಯರಾದ್ರೂ ಮಾಡಬೇಕಾಗಿಲ್ಲ. ಇದು ಹಾಗೇನೆ, ತಾಯಿ ಬಂದು ಕುರ್ಚೊಂಡು ಹೇಳಿದ್ರೆ ಏನು ತಪ್ಪಲ್ಲ, ಒಬ್ಬ ಹೆಂಗಸಂದು ಕೂತ್ಕೊಂಡ್ರೆ ತಪ್ಪು ತಿಳ್ಕೋಬೇಕಾದ ಕಾರಣ ಇಲ್ಲ. ಅಲ್ಲಿ ವೇದಾದಿಗಳನ್ನ ಹೇಳಾಗಿಲ್ಲ, ಯಾವುದನ್ನು ಹೇಳ್ಬೋದು, ಭಾಗವತಾದಿ ಪುರಾಣನ ಮಹಾಭಾರತನ ಹೇಳ್ಬೋದು. ಏತೈರ್ ದೋಷೈರ್ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿಶ್ಚಾತ್ ಶುದ್ರ ಯೋಷಿತಾಂ. ಅದೇ ಕೇಳೋರೆಲ್ಲ ಏನೇನು ಮಾಡಬೇಕು ಅದನ್ನು ಇದೆಲ್ಲ ಡೈಲಿ ಅಬ್ಸರ್ವ್ ಮಾಡ್ತಿರ್ಬೇಕು. ಇದು ಯಾಕೆ ಇದೆಲ್ಲ ಗುಣಮಲ್ಲಿ ಇದೆಯಾ ಈಗ, ಇಲ್ಲ ಅಂದರೆ ತಂದ್ಕೋಬೇಕು ಅಂತ. ಇಲ್ಲ ಅಂತ ಅಷ್ಟೇ, ಹೇಗೆ ಮೈಲಿಲ್ಲಿದ್ದ ಸ್ನಾನ ಮಾಡಿ ಶುದ್ಧನಾಗ್ತಾನಲ್ಲ, ತಂದ್ಕೋಬೇಕು. ಇಲ್ಲವ್ರು ಕೇಳಿದ ಉಪಯೋಗ ಬರೋದಿಲ್ಲ ಅಂತ, ವೇಸ್ಟ್ ಆಗಿಬಿಡ. ಆನಾಮ ಒಂದು ಪ್ರಶ್ನೆ ಬಂದು, ತುಂಬ ಜನ ಕೂತಿದ್ದಾಗ ಪ್ರವಚನಾದಿಗಳ ಕಾಲಕ್ಕೆ ಯೋಗ್ಯರೋಗ್ಯರು ಗೊತ್ತೇ ಇರೋದಿಲ್ಲ, ಏನು ಮಾಡಬೇಕಾಗ, ಅದು ಪ್ರವಚನ ಮಾಡಬಾರ್ದು ಅಂತ ಇಲ್ಲ, ಅದಕ್ಕೆ ಆಚಾರ ಹೇಳ್ತಾರೆ ದೋಷ ಇಲ್ಲ. ಬೃಹಾದ್ ವಿವಾದ ರೂಪೇಣ ಸಭಾರೂಪೇಣ ವಾತತ, ಸಭೆಗಳಲ್ಲಿ ಅದನ್ನು ನೋಡಬೇಕಾಗಿಲ್ಲ, ಸಭೆಗಳಲ್ಲಿ ವಾದಕ್ಕೆ ಕೂತಾಗ ನೋಡಬೇಕಾಗಿಲ್ಲ. ವಾದ ವಿವಾದ ಮಾಡಬೇಕಾದ್ರೆ ಶೂದ್ರ ಪ್ರಶ್ನೆ ಕೇಳ್ತಾನೆ, ವೇದ ಒಪ್ಪೋದಿಲ್ಲ ಅಂತ ಆಚಾರ್ಯರಿಗೆ ಅಂತ ಅಥವಾ ವೇದವಾಕ್ಯ ಹೇಳಿದ್ರಾಗ, ಶೂದ್ರ ವೇದವಾಕ್ಯ ಕೇಳಿಸಬಾರದು, ಬಟ್ ವಿವಾದಕ್ಕೋಸ್ಕರ ಹೇಳ್ಬೋದು, ಅರ್ಥ ಆಯ್ತಾ. ಈಗ ವಾದ ವಿವಾದ ಬಂದಾಗ ಆರ್ಗ್ಯೂ ಮಾಡ್ಬೋದು, ಉಪದೇಶ ಮಾಡೋಣ, ಉಪದೇಶಾತ್ಮನ ಕೊಚಿತ್, ಉಪದೇಶ ರೂಪದಲ್ಲಿ ಹೇಳಬಾರ್ದು. ಸ ಪ್ರವಚನಾದಿಗಳಲ್ಲಿ ಎಲ್ಲರೂ ಇರ್ತಾರೆ ಭಾವನೆ ಇರೋದ್ರೆ ಉಪದೇಶ ರೂಪದಿಂದ ಹೇಳಬಾರ್ದು, ಬರೀ ವಿಷಯ ಮಂಡನೆ ಮಾಡಬೇಕೇ ಹೊರತು ಉಪದೇಶ ಮಾಡಬಾರ್ದು, ಅದು ವಿಶೇಷ ನಿಯಮ ಆಗಲ್ಲ ಕೂಡ. ಯಾಕೆ ವೈಫೈ ಆಗಿರ್ಬೇಕು, ಎಕ್ಕ ಜನ ಇರ್ತಾರೆ. ಹಾಂ ಹೌದು, ಅದೇ ಹೇಳಿದ್ದು ಮೊದಲೇದ ಇವೆಲ್ಲ ಹೇಳಿದ್ರಲ್ಲ, ಈಗ ದಾಂಭಿಕರಾಗಬಾರ್ದು, ನಾಸ್ತಿಕರಾಗಬಾರ್ದು, ಶಠರಾಗಬಾರ್ದು, ಶುಶ್ರೂಷುಗಳಾಗಬಾರ್ದು, ದುರ್ವಿನೀತರಾಗಬಾರ್ದು, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸಾಮಿನ್ ಉದಾಹರಣೆಗೆ, ಕೇಳೋ ಇಚ್ಛೆ ಇಲ್ಲವರು ದಿವಸ ಬರ್ಲಿಕ್ಕಾಗತ್ತಾ, ಒಂದು ದಿವಸ ಇಲ್ಲದ ಕಾಟಾಚಾರಕ್ಕೆ ಬರೋದು, ದಿವಸ ಆದರೆ ಪ್ರಸಾದ ವಿತರಣೆ ಇದ್ರೂ ಹೋಗಲ್ಲ ಅನೇಕ ಜನಗಳು, ಒಂದೆರಡು ಸಿಗುತ್ತೆ, ಆಮೇಲೆ ಅದೇ ಬೋರ್ ಹೊಡೆದು ಬಿಡುತ್ತೆ, ಅಯ್ಯೋ ಕೊನೆಗೆ ಒಂದಿಷ್ಟು ಪ್ರಸಾದಕ್ಕೋಸ್ಕರ ಇಡೀ ಗಂಟೆ ಹಾಕ್ಕೊಡ್ಬೇಕು, ಆ ಥರ ತಿಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಇಷ್ಟ ಬರಲ್ಲ ಅವರಿಗೆ. ಉಳಿದವರು ಏನಿಲ್ಲ ಅಂದ್ರೂ ಕೂಡ ಏನು ಮಾಡ್ತಾರೆ, ಹೋಗ್ತಾರೆ. ದಿವಸ ಕೇಳೋದು ಒಂದು ಅರ್ಹತೆ, ದಿವಸ ಕೇಳೋಕ್ಕಾಗೋದಿಲ್ಲ, ಇಲ್ಲದ ಹೋಗ್ಬಿಟ್ರೆ ಮತ್ತೆ ಸುಮ್ಮನೆ ಬರೋದಿಲ್ಲ ಅದೆಲ್ಲ ಕೂಡ. ಶಠ ವಂಚಕ ಅಂತ ಹೇಳಿದರೆ ಯಾವುದೋ ಒಂದು ಕಾರಣ, ಕುಯುಕ್ತಿ ಬದಲಾದ ಇರುತ್ತಲ್ಲ, ಗೊತ್ತಾಗ್ಬಿಡುತ್ತೆ. ಅದಕ್ಕೆ ವರ್ಷ ನಾಳೆ ಅಂತ ಹೇಳಿದ, ಶಿಷ್ಯನ ಪರೀಕ್ಷೆ ಮಾಡೋಕ್ಕೆ ಏನು ಮಾಡಬೇಕಂತೆ, ಒಂದು ವರ್ಷ, ಒಂದು ವರ್ಷದಲ್ಲಿ ಏನಾಗುತ್ತೆ, ಎಲ್ಲ ಟೈಪ್ ಪ್ರಾಬ್ಲಮ್ಸು ಸಾಲ್ವ್ ಆಗಿಬಿಡುತ್ತೆ. ಅದು ಪರೀಕ್ಷೆ ಆಲ್ ರೌಂಡ್ ಎಕ್ಸಾಮ್ ಮಾಡಿದಂಗೆ ಆಗುತ್ತೆ. ಒಂದು ಪ್ರಶ್ನೆ ಕೇಳಿದ್ರೆ ಗೊತ್ತಾಗಲ್ಲ ಅಂತಾರೆ, 10 ಪ್ರಶ್ನೆ ಕೇಳಿ 6 ಹೇಳ್ತಾರಲ್ಲ, ಆ ಥರ. ಒಂದೇ ರೀತಿ ನಮ್ಮ ಇಂಟರ್ವ್ಯೂ ಮಾಡಬೇಕಾದ್ರೆ ಕೂಡ ಏನು ಮಾಡ್ತಾರೆ, ಡಿಫರೆಂಟ್ ಲೆವೆಲ್, ರಿಟರ್ನ್ ಟೆಸ್ಟ್ ಬೇರೆ, ಇಂಟರ್ವ್ಯೂ ಬೇರೆ, ಅವೆಲ್ಲ ಮಾಡೋ ಹಾಗೆ ಹುಡುಕ್ತಾರೆ, ಆದಷ್ಟು ಒಳ್ಳೇದು ಸಿಗಬೇಕು ಅಂತ. ಅಂತಲ್ಲೇ ಮೋಸ ಆಗುತ್ತಲ್ಲ ಕೆಲಸ ಮೋಸ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಆದಷ್ಟು ಏನು ಮಾಡ್ಬೋದು ನಾವು, ಫಿಲ್ಟರ್ ಮಾಡೋಕೆ ಬರೋದು, ಅದೆಲ್ಲ ಉಪಾಯಗಳಷ್ಟೇ. ಏತೈರ್ ದೋಷೈರ್ ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿ ಸ್ಯಾತ್ ಶುದ್ರ ಯೋಷಿತಾಂ ನೈತದ್ ವಿಜ್ಞಾಯ ಜಿಜ್ಞಾಸೋ ಜ್ಞಾತವ್ಯಂ ಅವಶಿಷ್ಯತೆ ಪೀತ್ವಾ ಪಿಯೂಷಮೃತಂ ಪಾತವ್ಯಂ ನಾವಶಿಷ್ಯತೆ ನಯೇತತ್ ವಿಜ್ಞಾಯ ಜಿಜ್ಞಾಸೋ ಜ್ಞಾತವ್ಯಂ ಅವಶಿಷ್ಯತೆ ಏತದ್ ವಿಜ್ಞಾಯ ಇದನ್ನು ತಿಳ್ಕೊಂಡ ಮೇಲೆ ಜಿಜ್ಞಾಸೋ ಜಿಜ್ಞಾಸುವಾದವನಿಗೆ ಜ್ಞಾತವ್ಯಂ ತಿಳ್ಕೋಬೇಕಾದ ಮತ್ತೊಂದು ವಿಷಯ ನಾವಶಿಷ್ಯತೆ ಉಳಿಯೋದೇ ಇಲ್ಲ, ಗೊತ್ತಾಯ್ತಾ. ಅಲ್ಲೂ ಹಾಗೆ ಬರುತ್ತೆ, ಯಜ್ಞಾತ್ವಾ ನೇಹಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಸೇಮ್ ವಾಕ್ಯ. ಇದು ಭಗವದ್ಗೀತೆ ಉಪದೇಶ ಕೇಳಿದ ಮೇಲೆ ಇದನ್ನು ತಿಳ್ಕೋಬೇಕಾದ ವಿಷಯ ಇಲ್ಲ, ಕಂಪ್ಲೀಟ್ ಟೆಕ್ಸ್ಟ್ ತಿಳ್ಕೊಂಡಾಗ ಲೆಕ್ಕ ಯೋಗ್ಯತೆ ತಕ್ಕಂತೆ ಅಂತ ಅರ್ಥ. ಅದು ಹೇಗೆ ಅಂದರೆ, ಪೀತ್ವಾ ಪಿಯೂಷಂ ಅಮೃತಂ ಪಾತವ್ಯಂ ನಾವಶಿಷ್ಯತೆ ಅಮೃತಂ ಪಿಯೂಷಂ, ಅಮೃತ ಅಮೃತ ಅಂದರೆ ಪಿಯೂಷ, ದೇವತೆಗಳ ಅಮೃತ. ಅದನ್ನು ಕುಡಿದ ಮೇಲೆ ಇನ್ನೊಂದು ಪಾತವ್ಯಂ ನಾವಶಿಷ್ಯತೆ, ಕುಡಿಬೇಕು ಮತ್ತೊಂದು ಪದಾರ್ಥ ಬೇಕನ್ನಿಸೋದಿಲ್ಲ, ಅಮೃತ ಕುಡಿದವನಿಗೆ ಇನ್ಯಾವುದು ಕುಡಿಬೇಕು ಅನ್ಸೋದಿಲ್ಲ. ಅದೇ ರೀತಿ ಭಾಗವತ ಕೇಳಿದವನಿಗೆ ಮತ್ತಾವುದು ಕೇಳಬೇಕು ಅನ್ಸೋದಿಲ್ಲ. ಇದು ಭಾಗವತ ಅಮೃತ, ಅಮೃತ ಭಾಗವತ ಅಮೃತ, ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಉದಾಹರಣೆಗೆ ಊಟ ಕೂತಿರ್ತಾನೆ, ಅವ್ನು ಏನು ತಿಂದರೂ ಕೂಡ ಇನ್ನೂ ಎಲ್ಲ ತಿನ್ನೋರಿಗೆ ಊಟ ಆಗಿಲ್ಲ ಅಂತ ಅರ್ಥ. ಯಾವುದು ಲಾಡು ಹಾಕ್ತಿರ್ತಾರೆ, ನಾಲ್ಕು ಸತ್ತು ಹಾಕ್ಕೊಂಡ್ಬಿಡ್ತಾನೆ, ಅದು ಮತ್ತೆ ತರ್ತಾರೆ ಸಾಕು ಅಂದ್ಬಿಡ್ತಾರೆ. ಆಮೇಲೆ ಇದು ಜಿಲೇಬಿ ಆ ಮತ್ತೆ ಹಾಕೊತಾರೆ, ಜಿಲೇಬಿ ಐಟಮ್ ಚೇಂಜ್ ಆಯ್ತು ಮತ್ತೆ ತಿಂತಾನೆ. ಅವ್ ಇನ್ನೊಂದ್ಸತ್ತು ಕಾಸಿ ಎಲ್ಲ ಮತ್ತೆ ಕೆಲವೆಲ್ಲ ಕೊನೆಯದು ಭಾಳ ಒಳ್ಳೇದು ಕೊನೆಗೆ ಹಾಕ್ತಾರೆ. ಮೊದಲೇ ಖರ್ಚು ಈಡು ಬರ್ತದೆ, ಈಡು ಬರ್ತೇ ಹಾಕ್ಬಿಟ್ರೆ ಅದೇ ತಿಂದ್ಬಿಟ್ರೆ ಭಜಿತ ಆಗ ಉಳಿದು ಉಳ್ಕೊಬಿಡುತ್ತೆ. ಹಾಗೆ ಅದಕ್ಕೆ ಏನು ಮಾಡ್ತಾರೆ, ಕೊನೆಗೆ ಹಾಕೋದು, ಯಾವತ್ತಾದ್ರೂ ಅಡ್ಜಸ್ಟ್ ಮಾಡ್ಕೋತಾನೆ ಇರ್ತಾನೆ. ಆದರೆ ಅಮೃತ ಹಾಗಲ್ಲ, ಅಮೃತ ಏನದು, ಇನ್ನೇನು ಒಂದು ಕುಡಿದು ಎಲ್ಲ ಕುಡ್ದಾಗಲೇ ಇದು ಅಮೃತದ ಮ್ಯಾಜಿಕ್. ಅಮೃತದ ಎಫೆಕ್ಟು ಅಷ್ಟು ಜೋರು, ಎಲ್ಲ ರಸದಲ್ಲಿ ಇರೋದ್ರಿಂದ ಅಮೃತಕ್ಕಷ್ಟು ಮಹತ್ವ ಇದೆ. ಆ ರೀತಿ ಭಾಗವತದಲ್ಲಿ ಎಲ್ಲ ಇದೆ. ಅದನ್ನೇ ಆಚಾರ ಶಾಸ್ತ್ರ ಕೇಳಿದ್ರೆ ಏನಾಯ್ತಂತವರಿಗೆ, ಪ್ರಾಕ್ ಪಿಪಾಸುರ ಅಮೃತಂ ಪಿಬನ್ನಿವ, ಅಚ್ಯುತ ಪ್ರೇಕ್ಷರಿಗೆ ಇವರಿಗೆಲ್ಲ ಎಷ್ಟು ಖುಷಿ ಆಯಿತು ಅಂತ ಕೇಳಿದರೆ, ಏನೇನೋ ಕುಡಿದಿದ್ದವರಿಗೆ ಬಾಯಿ ಕೆಟ್ಟೋದಾಗಿತ್ತು, ಆಚಾರ ಶಾಸ್ತ್ರ ಕೇಳಿದ ತಕ್ಷಣ ಅಷ್ಟು ಖುಷಿಯಾಗಿಬಿಡ್ತು, ದೃಷ್ಟಾಂತ ಕೊಡ್ತಾರೆ ಅಮೃತ ಕುಡಿದ್ರೆ ಹಾಗೋ ಹಾಗಾಯಿತು. ನೈತು ಬರೀ ಅಮೃತ ಬಿಟ್ಬಿಟ್ಟು ಗುಡುಕರಿಗೇನೆ ಊಟ ತಿಂಡಿ ಮುಖ್ಯ ಅಲ್ಲ, ಏನು ಮುಖ್ಯ ಅವರಿಗೆ, ಬರೀ ಕುಡಿತಿರ್ತಾರೆ ಕುಡಿತಿರ್ತಾರೆ ಕುಡಿತಿರ್ತಾರೆ. ಅದೊಂದು ಇದ್ಬಿಟ್ರೆ ಎಲ್ಲ ಸಿಕ್ಕಾಗಲೇ, ನಾವು ಬಾಟ್ಲು ಕಂಡುಬಿಟ್ರೆ ಎಷ್ಟು ಆನಂದ ಆಗುತ್ತೋ ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪಾರ್ಟಿಗಳಂದ್ರೆ ಅದು ಇದ್ರೇ ಪಾರ್ಟಿ, ಅದು ಪಾರ್ಟಿನೇ ಅಲ್ಲ, ಅಷ್ಟರ ಮಟ್ಟಿಗೆ ಅದೊಂದು ಇರಬೇಕಂತ ಅವರಿಗೆ ಅಷ್ಟೇ. ಅದು ಎಷ್ಟು ಆಶ್ಚರ್ಯ, ಭಾರಿ ಕೆಟ್ಟದೊಂದಿರ ಸಾಕು ಅವರು, ಒಳ್ಳೆಯದೊಂದಿರ ಸಾಕು ಇವರು. ಸಾಧವೇ ಶುಚಯೇ ಬ್ರೂ ಯಾವ್ದು ಭಕ್ತಿಶ್ಯ ಶೂದ್ರಯೋ ಶೀತಾಂ ನೈತದ್ ವಿಜ್ಞಾಯ ಜಿಜ್ಞಾಸೋಹು ಜ್ಞಾತವ್ಯಮವಶಿಷ್ಯತೆ ಪೀತ್ವಾ ಪೀಯೂಷಮೃತಂ ಪಾತವ್ಯಂ ನವಶಿಷ್ಯತೆ ನೈತದಿತಿ ಶೂದ್ರಾಣಾಂ ಯೋಷಿತಾಂಚೇತಿ ಭಕ್ತಿಶ್ಯಾನ್ವಯಿ ತರ್ಹಿ ತೇಭ್ಯೋಪಿ ಬ್ರೂಯಾದಿತ್ಯನ್ವಯ. ಹೀಗಾಗಿ ಶ್ರೀಶೂದ್ರರಿಗೂ ಕೂಡ ಭಾಗವತಾದಿ ಸ್ವರದ ಅಧಿಕಾರ ಇರೋದರಿಂದ ಎಷ್ಟು ಜ್ಞಾನಕ್ಕೆ ಅವಕಾಶ ಕೊಟ್ಟಿದ್ದ. ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯಾಂ ದಂಡಧಾರಣೆ ಯಾವಾನರ್ಥೋ ಋಣಾಂ ತಾತ ತಾವಾನ್ ಮೋಹ ಚತುರ್ವಿಧ. ತರ್ಹಿ ಲೋಕ ಏತತ್ ಕಿಮಿತಿನ ವಿವಿಧಿಸಂತಿ ತತ್ರ ಯಾವಾನಿತಿ. ಅಲ್ಲ ಕೃಷ್ಣ, ಎಷ್ಟು ಒಳ್ಳೆಯ ವಿಚಾರ ಇದು, ಮೋಕ್ಷಕ್ಕೆ ಹೋಗ್ಬೋದು, ಭಾರಿ ಸುಲಭ, ಎಷ್ಟು ಅನುಕೂಲ. ಯಾಕೆ ಎಲ್ಲರೂ ಕೇಳೋದಿಲ್ಲ ಅಂದರೆ, ಅಲ್ಲಿ ಮೋಹ ಇದೆ, ಅದಕ್ಕೆ ಕೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮೋಹ ಇದ್ದವರಿಗೆ ಒಳ್ಳೆಯದ್ರ ಬಗ್ಗೆ ಆಸಕ್ತಿ ಬರೋದಿಲ್ಲ. ಎಷ್ಟು ಮೋಹಗಳು ಅಂದರೆ ಚತುರ್ವಿಧ, ನಾಲ್ಕು ವಿಧ ಮೋಹ ಇದೆ ಜನಗಳಿಗೆ. ಅದಕ್ಕೆ ಇಂಥ ಒಳ್ಳೆಯದ್ರ ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ. ದೃಢಾಂ ಯಾವಾನ್ ಜ್ಞಾತವ್ಯಾರ್ಥೋ ಭವೇತ್ ತಾವಾನ್ ಚತುರ್ವಿಧೋ ಮೋಹ ಇತ್ಯು ಉಪಲಕ್ಷಣ ಪಂಚಪರ್ವಾವಿದ್ಯಾ ಪ್ರತಿರುದ್ಧತ್ವ ನ ಜ್ಞಾತು ವಿಚ್ಛಂತಿ ಇತ್ಯರ್ಥ. ಯಾವುದರಲ್ಲಿದೆ ಮೋಹ ಇದೆ ಅಂದರೆ, ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯಾಂ ದಂಡಧಾರಣೆ ಯಾವಾನರ್ಥ ನೃಢಾಂ ತಾತ ತಾವಾನ್ ಮೋಹ ಚತುರ್ವಿಧ. ಅವನು ಯಾವ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಯಾವಾನ್ ಜ್ಞಾತವ್ಯಾರ್ಥೋ ಭವೇತ್ ತಾವಾನ್ ಚತುರ್ವಿಧೋ ಮೋಹ ಇತ್ಯು ಉಪಲಕ್ಷಣ. ಜ್ಞಾನೇ ಜ್ಞಾನ ಬರಲಿಕ್ಕೆ ಅಡ್ಡಿಯಾಗಿ ಏನಿದೆ, ಕೆಲವರಿಗೆ ಕರ್ಮದ ಮೋಹ, ಕೆಲವರಿಗೆ ದುಡ್ಡು ಕೆಟ್ಟ ಯೋಗದ ಮೋಹ, ಕೆಲವರಿಗೆ ವಾರ್ತಾ ಜೀವನೋಪಾಯ, ಜೀವನೋಪಾಯ ಇಲ್ಲರಿ ಅಂತಾರೆ, ಜೀವನ ಪೂರ್ತಿ ಅದೇ ಮಾಡಿಬಿಡ್ತಾರೆ. ದಂಡಧಾರಣೆ, ಕೆಲವರೆಲ್ಲ ದಂಡ ಕ್ಷತ್ರಿಯಾದಿಗಳೆಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ, ಶತ್ರುವಿಗ್ರಹ ಇವತ್ತೆಲ್ಲ ನಡೆದಿರೋದೇ ಹೇಳಿ, ಕ್ಷತ್ರಿಯರು ಅಂದ್ರೆ ಏನು, ಏನು ಶಾಸ್ತ್ರದ ಗಂಧ ಕೂಡ ಅವ್ರಿಗಿರೋದಿಲ್ಲ, ಬರೀ ದಂಡಧಾರಣ ಅಷ್ಟೇ. ವಾರ್ತಾಯಾಮ್ ದಂಡಧಾರಣೆ ಕರ್ಮಣಿ ಯೋಗಿ, ಕೆಲವರೆಲ್ಲ ಶಾಸ್ತ್ರ ಕೇಳೋದು ಬರೋದೇ ಇಲ್ಲ ಪಾಠಕ್ಕೆ, ಏ ದೇವ್ರ ಪೂಜೆ 30 ತಾಸು ಮಾಡ್ತೇನೆ ನಾನು, ಪಾಠಕ್ಕೆ ಬಂದ್ರೆ ದೇವ್ರ ಪೂಜೆ ಸಮಗ್ರ ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಎಷ್ಟೋ ದಿನ ವ್ಯಾಕ್ಚುಲಿ ಹೇಳ್ತಾರೆ, ಒಬ್ಬ ಮನುಷ್ಯ ಚಿತ್ರದಲ್ಲ ಇದ್ದ ತಾತ, ದೊಡ್ಡ ಪೋಸ್ಟಲ್ಲಿ ಇದ್ದಿದ್ದು 25 ವರ್ಷ ಆಯ್ತು ಆಚಾರ್ಯ ಪಾಠಕ್ಕೆ ಬರೀ, ಇವತ್ತುವರೆಗೆ ಹೇಳ್ತಾರೆ ಇರ್ತಾರೆ, ನಮ್ಗೆ ಟೈಮ್ ಸಿಗೋದೇ ಇಲ್ಲ ಪಾಪ ಅಂತ ಹೇಳ್ತಾರೆ. ಬೆಳಿಗ್ಗೆ ನಾನು 9:30 ಪೂಜೆ ಆಗ್ತದೆ, ಊಟ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬಿಡ್ತೀನಿ, ಸಾಯಂಕಾಲ ಸಂಧ್ಯಾ ಅಂದಿಸ ಮಾಡಿ ರಾತ್ರಿ 9 ಗಂಟೆ ಸಂಧ್ಯಾ ಅಂದೇ ಆಗ್ತದೆ, ಬೆಳಿಗ್ಗೆ ಪಾಠಕ್ಕೆ ಟೈಮ್ ಇಲ್ಲ, ಹಾಗೆ ಪ್ರವಚನಕ್ಕೆ ಟೈಮ್ ಇಲ್ಲ. ಈಗ ಎರಡೂ ಆಗೋದು, ಅದು ಮಾಡ್ತಾರಲ್ಲೋ ಗೊತ್ತಿಲ್ಲ, ಆದರೆ ಅಷ್ಟು ಕಾರಣ ಎರಡು ಹೇಳ್ತಾರೆ. ಅದು ಕರ್ಮಣಿ, ಕರ್ಮಾಚರಣೆ ನೆಪದೊಳಗೆ ಏನು ಬಿಡಬಾರ್ದು, ಪಾಠ ಪ್ರವಚನ ಬಿಡಬಾರ್ದು. ಅದಕ್ಕೆ ಹೇಳಿದರು ಸಂಕೋಚ ಮಾಡ್ಕೊಂಡು ಹೋಗಬೇಕೇ ಹೊರತು ಆಗೋದಿಲ್ಲ ಅನ್ಬೇಡಿ. ಯೋಗೇಚ, ಇನ್ನು ಯೋಗ ಇದು ಬೇರೆ ಯೋಗ ಮಾಡ್ತೀವಿ ಅಂತ ಹೇಳಿ ಬಿಟ್ಟುಬಿಡ್ತಾರೆ. ವಾರ್ತಾ ಯೋಗಿಗಳು ನಾವು ಅಂತ ತಿಳ್ಕೊಂಡು ಬಿಡೋರು ಎಷ್ಟು ಜನ ಇಲ್ಲ ಇವತ್ತು. ದಾಸಾಹಿತ್ಯ ಓದ್ತೀವಿ, ವ್ಯಾಸಾಹಿತ್ಯ ಓದೋದೇ ಇದ್ದಾರೆ. ಹರಿದಾಸರು ಮೊದಲು ಹೇಳಿದ್ದು ಶಾಸ್ತ್ರ ಓದಿ ಅಂತೇಳಿ, ಬಟ್ ಇವ್ರು ಓದೋರು ಏನು ಮಾಡ್ತಾರೆ, ಶಾಸ್ತ್ರ ಪ್ರವಚನ ಅಂದರೆ ಅವ್ರಿಗೆ ಕಂಡ್ರಾಗೋದಿಲ್ಲ. ಭಾಳ ಜನ ಭಾರಿ ಆಶ್ಚರ್ಯ ಅಂದರೆ, ನಮಗೆ ಅಲ್ಲೇ ಎಲ್ಲ ತೀರ್ಮಾನ ಮಾಡಿಬಿಡ್ತಾರೆ, ಪಾಪ ಓದೋರು ಬುದ್ಧಿ ಇಲ್ಲ ಅಂತ ಅದು ಬೇರೆ ಅವ್ರು ರಿಮಾರ್ಕ್ ಮಾಡ್ತಾರೆ. ಎಷ್ಟು ಸುಲಭದ ಮಾರ್ಗ ಬಿಟ್ಟು ಕಷ್ಟಪಟ್ಟು ಮಾರ್ಗ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವರು, ಆರಾಮ ಭಜನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು, ಇವ್ರು ವಾಕ್ಯಾರ್ಥ ಮಾಡ್ಕೊಂಡು ಒದ್ದಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಯಾಸ್ತ್ರ ದಾಸರು ಹೇಳಿದ್ದಲ್ಲ, ಇವ್ರು ತಿಳ್ಕೊಂಡಿದ್ದ ಹಾಗಲ್ಲ. ದಂಡಧಾರಣೆ ವಾರ್ತಾ ಜೀವನೋಪಾಯ ಇದಂತೂ ಎಲ್ಲರೂ ಕೂಡ ಕಾರಣ. ಹೆಣ್ಣರಿಗೆ ಓದ್ತಾ ಬಂದರೆ ಪಾಠ ಪ್ರವಚನೆಯಲ್ಲಿ ಬಂದು ಕುತ್ಕೊಂಡ್ರೆ ಕೆಲಸಕ್ಕೆ ಹೋಗೋದೇನು. ಇವತ್ತಂತೂ ಇವತ್ತಿನ ಜನಕ್ಕೆ ಒಂದು ಕಾರಣ ಕೊಡ್ಬೋದು, ಬೆಳಿಗ್ಗೆ 6 ಬಿಟ್ಟು ರಾತ್ರಿ 12 ಬರ್ತೇವೆ ಅಂತೇಳಿ. ಹಿಂದೇನೂ ಆಗಿರಲಿಲ್ಲ, 10 ಆಫೀಸು, 7 ಬರ್ತೇವೆ, ಯಾವ ಇರಲಿಲ್ಲ ಎಕ್ಸ್ಟ್ರಾ ವರ್ಕ್. ಫ್ಯಾಕ್ಟ್ರಿಗೆ ಹೋಗೋರನ್ನ ಬಿಟ್ಟರೆ ಉಳಿದವರಿಗೆಲ್ಲ ಸಮಸ್ಯೆನೇ ಇರಲಿಲ್ಲ. ಒಂದು 1/2 ಹೆಚ್ಚು ಕಡೆ ಪ್ರೈವೇಟ್ ಕೆಲಸದಲ್ಲೂ ಅದಕ್ಕೆ ಜಾಸ್ತಿ ಮಾಡಿಸ್ತಿರಲಿಲ್ಲ, ಸುಖವಾಗಿ ಟೈಮ್ ಇತ್ತು, ಮಾಡ್ತಿರಲಿಲ್ಲ. ಈಗಂತೂ ಒಳ್ಳೆ ಕೆಲಸ ಕಾರಣ ಸಿಕ್ಬಿಟ್ಟಿದೆ ಅವರಿಗೆ. 6-12 ಬರ್ತೀವಿ ಅಂದರೆ ಅವ್ರಿಗೇನು ಹೇಳಬೇಕು ಅಂದರೆ, ಅಂತ ಕೆಲಸ ಆರಿಸ್ಕೋಬಾರ್ದು. ಫಸ್ಟ್ ಸ್ವಲ್ಪ ದುಡ್ಡು ಕಡಿಮೆ ತ್ಯಾಗ ಮಾಡಬೇಕು. ಮತ್ತೆ ಏನು ತ್ಯಾಗ ಮಾಡಿ ಬರೋದು, ತ್ಯಾಗ ಇದ್ರೀಗ ಕೆಟ್ಟದ್ರೆ ಏನು ಮಾಡಿದೆ, MS ಹೋಗ್ತೀನಿ ಅಂತ ಹುಡುಗ ಹೇಳಿದ, MS ಒಂದಕ್ಕೆ ಹೋಗ್ತೀನಿ ಅಂತ ಹೇಳಿದ. ಈ ಕೆಲಸ ಇದೆ, ಎಷ್ಟು 80,000 ಸಂಬಳ, ಮತ್ತು MS ಜಾಗ ಇನ್ನೂ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ ಈಗ? ಅದು ದೊಡ್ಡ ಕೆಲಸ ಇದ್ರೂ ಕೂಡ ಇನ್ನೊಂದಕ್ಕೆ ಅಪೇಕ್ಷೆ ಬರ್ತಾರಿಲ್ಲ ತಾನೇ. ಅದು ತ್ಯಾಗ ಏನು ಮಾಡಿದೆ, 80,000 ತ್ಯಾಗ ಮಾಡಿದವನು, ಯಾತಕ್ಕೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ ಅಂತೆ. ಅದಕ್ಕೆ ಇವರೇನು ತ್ಯಾಗ ಮಾಡೋದು, 80,000 ತ್ಯಾಗ ಮಾಡಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ, ತ್ಯಾಗ ಮಾಡಿದರೆ 2,000 ಆಮೇಲೆ ಗೊತ್ತಾಗುತ್ತೆ. ಉಳಿಯೋದಿದ್ದು ಒಂದೇ, ಅದೆಲ್ಲ ಹೋಗ್ಬಿಡುತ್ತೆ. ಎಷ್ಟು ಕೋಟಿ ಇದ್ರೂ ಕೆಲಸಕ್ಕೆ ಬರೋದಿಲ್ಲ, ಅದು ಯೋಚನೆ ಮಾಡ್ಬೇಕು. ಎಲ್ಲಾದ್ರೂ ಟೆಂಪ್ಟ್ ಮಾಡಿಬಿಡ್ತಾರೆ, ಅದು ಅದನ್ನೇ ಒಪ್ಪು ಇದನ್ನು ಒಪ್ಪು ಅಂತೇಳಿ ಮಕ್ಕಳನ್ನ ಟ್ರೈನ್ ಅಪ್ ಮಾಡಬೇಕು ಮೊದಲಿಂದ. ನೋಡು, ನಮ್ಮ ಧರ್ಮಾನುಷ್ಠಾನಕ್ಕೆ ವಿರೋಧ ಬರಬಾರ್ದು, ಅಂತ ಕೆಲಸ ಆರಿಸಿಕೋ, ಅಂತ ಓದುವುದು ಅಂತ ಕೆಲಸ ಆರಿಸಿಕೋ. ಯಾಕೆಂದ್ರೆ ಬದುಕಲಿಕ್ಕೆ ಬೇಕು, ಇನ್ನೊಬ್ರಿಗೆ ಬಂದು ಕೈ ಚಾಚಬಾರ್ದು, ಗೊತ್ತಾಯ್ತಾ? ಅದನ್ನೇ ಅವ್ನು ಮೂಲ ಮಂತ್ರ ಮಾಡ್ಕೊಂಡ್ಬಿಡ್ಬೇಕು, ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ಫುಲ್ ಟೈಮಲ್ಲಿ ಇದಕ್ಕೆ ಹಾಕಬೇಕು. ಆ ರೀತಿ ಪ್ಲಾನ್ ಮಾಡಿದ್ರೆ ಖಂಡಿತ ಮಕ್ಕಳು ಮಾಡ್ತಾರೆ. ಮೊದಲು ಅವ್ರನ್ನ ಓದು ಓದೋದು ಶುರು ಮಾಡಿಬಿಟ್ಟು ಓದಿಸಿದ ಮೇಲೆ ತಕ್ಕಂತ ಏನು ಮಾಡಬೇಕಾಗತ್ತೆ? ಆಮೇಲೆ ಬೇರೆ ದಾರಿ ಇಲ್ಲ, ಆ ಕಡೆ ಹೋಗಲೇಬೇಕು. ಅದೆಲ್ಲ ಎಚ್ಚರಿ ತನ್ನ ಅದಕ್ಕೆ ಹೇಳಿದ್ದು, ಗುರುಗಳ ಕೈಯಲ್ಲಿದೆ, ತಂದೆ ತಾಯಿ ಕೈಯಲ್ಲಿದೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಾಗೋದಿಲ್ಲ. ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್ ವೃಷಭಾಗಿದ್ದೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅದರಲ್ಲೇ ತೊಡಸೋ ಜಾಣತನ ಅಲ್ಲ ಅಂತ ತಿಳಿಸ್ತಾನೆ. ಇದೆಲ್ಲ ಯೋಚನೆ ಮಾಡಬೇಕು. ಏತನ್ ಮಮ ಭಕ್ತೇಶು ಜ್ಞಾನೇ ಕರ್ಮಣಿ ಯೋಗೇಚ ವಾರ್ತಾಯಾಮ್ ದಂಡಧಾರಣೆ ಯಾವಾರರ್ಥೋ ನೃಣಾಂ ತಾತ ತಾವಾನ್ ಮೋಹ ಚತುರ್ವಿಧ. ನಾನಕ್ಕೆ ತಪ್ಪದು ಪ್ರವಚನ ಬಿಟ್ಟಿದ್ದರಿಂದ ಹೆಂಗಸರಲ್ಲಿ ಜ್ಞಾನ ಹೋಯಿತು. ಹೆಂಗಸರಲ್ಲಿ ಜ್ಞಾನ ಹೋದ ತಕ್ಷಣ ಮನೆಯಲ್ಲಿ ಜ್ಞಾನ ಹೋಯಿತು. ಹೆಂಗಸರಲ್ಲಿ ಜ್ಞಾನ ಬಂದರೆ ಮಾತ್ರ ಜ್ಞಾನ ಉಳಿ, ಅದಕ್ಕೆ ಮದರ ಟಂಗ್ ಅಂತ ಕರೆಯೋದು. ಮಕ್ಕಳನ್ನ ಟ್ರೈನ್ ಅಪ್ ಮಾಡೋ ಜವಾಬ್ದಾರಿ ಯಾರ್ದು? ತಾಯಿಯಂದ್ರು. ಅವರಿಗೆ ಗೊತ್ತಿಲ್ಲ, ಅದೇನು ಮಾಡ್ತಾರೆ ಪಾಪ, ಮಕ್ಕಳು ಹೇಳ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಪ್ರವಚನದ ಕಾನ್ಸೆಪ್ಟ್ ಭಾಳ ಮುಖ್ಯ. ಆಚಾರ್ಯರು ಪ್ರವಚನ ಮಾಡ್ತಿದ್ರು ಅಂತ ಹೇಳಿಲ್ಲ ಮಧ್ವಯುಜದೊಳಗೆ? ಆಚಾರ್ಯರು ಪ್ರವಚನ ಮಾಡ್ತಿದ್ರು ಅಂತ ಹೇಳಿದ ಮೇಲೆ ಪ್ರವಚನ ಮಾಡಲೇಬೇಕು ಅಂತ ಆಯ್ತಲ್ಲ. ಆಚಾರ್ಯರ ಮಾತದು, ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ ಅರ್ಥ ಹೇಳ್ತಾರೆ. ಧ್ಯಾನ ರೂಪ ಪರಾಚೈವ ಮತ್ತೆ ಹೇಳಬೇಕಾದ್ರೆ ಸೋಪಾಸನ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಪಾಠ ಪ್ರವಚನ ಎರಡು ಯಾವಾಗಲೂ ಇರಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಅರ್ಥ ಮಾಡಿಕೊಂಡ್ರೆ ಪ್ರವಚನಕ್ಕೆ ಭಾರಿ ಮಹತ್ವ ಇದೆ. ಅದನ್ನು ಅಕೇಶನ ತಿಳ್ಕೊಂಡಿದ್ದು ತಪ್ಪಾಯಿತು, ಅದು ಲುಪ್ತ ಆಗಿಬಿಟ್ಟಿತ್ತದು. ಆ್ಯಕ್ಚುಲಿ ಶುರುವಾಗಿದ್ದು ಇದಕ್ಕೆ, ಈ ಕುಂದಾಪುರ ಸ್ವಾಮಿಗಳು ಬಂಡಾಯಕರು ಅವರಿಂದ ಶುರುವಾಯಿತೇ ಹೊರತು ಅದಕ್ಕಿಂತ ಮುಂಚೆ ವಿದ್ವಾಂಸರು ಪ್ರವಚನ ಮಾಡ್ತಿದ್ದಿಲ್ಲ. ಅವ್ರ ಕಾಲಕ್ಕೂ ಪ್ರವಚನ ಇರಲಿಲ್ಲ, ಪ್ರವಚನ ಅವ್ರ ಕಾಲಕ್ಕೆ ಇರಲಿಲ್ಲ. ವಿದ್ವಾಂಸರು ಪ್ರವಚನ ಮಾಡಿದರೆ ಮರ್ಯಾದೆ ಹೋದಾಗ ಲೆಕ್ಕ. ಭಾಗವತ ಹೇಳಿಬಿಟ್ರಂತೂ ಅವರು ಭಾರಿ ದೊಡ್ಡ ವಿದ್ವಾಂಸರು ಅಂತ ಆಗಿಬಿಡೋದು. ಅರ್ಥ ಆಯ್ತಾ? ಅದೆಲ್ಲ ಬದಲಾಯಿತು ಆಮೇಲೆ ಅವ್ರ ಕಾಲದಿಂದ ಶುರುವಾಗಿ ಈಗ ಯಥಾ ಪ್ರಕಾರ ಸರಿಯಾಗಿ ಬಂತು. ಅದರಿಂದ ಸ್ವಲ್ಪ ಉಪಯೋಗ ಆಯ್ತು. ಅದರಿಂದ ಎಷ್ಟೋ ಜನಗಳು ಇವತ್ತು ಯಾತಕ್ಕೆ ಉಪಯೋಗ ಮಾಡ್ತಾರೆ ಅರ್ಥ ಆಯ್ತು ಅವರಿಗೆ, ಮಾಡಲಿಕ್ಕೆ ಶುರುವಾಗ. ಅದನ್ನು ಯೋಚನೆ ಮಾಡಿದ್ರೆ ಎಷ್ಟು ಪ್ರವಚನ ಬಿಟ್ಟಿದ್ದಕ್ಕಾದ ಅನಾಹುತ ಎಷ್ಟು ಭಯಂಕರ ಅಂತ ಗೊತ್ತಾಗುತ್ತೆ. ಏನು ಇಫೆಕ್ಟ್ ಆಗಲಿ ಅಲ್ಲ, ಅವ್ರ ಪಾಪ ಎಲ್ಲಿದೆ ಕೇಳೋದಕ್ಕೆ ಅವರಿಗೆ ಚಾನ್ಸ್ ಎಲ್ಲಿ? ಏನು ಅಲ್ಲ, ಯಾತಕ್ಕೆ ಬರೋದಿಲ್ಲ ಅಂದರೆ ನಮ್ಮನ್ನು ಒಂದು ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ ಅವರು, ಮಾತೂ ನಮ್ಮನ್ನು ಬೈತಾರೆ. ಆ ಥರ ಪಿಕ್ಚರ್ ಕೊಟ್ಟಿದ್ರೆ ಹೋಗೋದಿಲ್ಲ ಅಷ್ಟೆ, ಅದು ತಪ್ಪದು. ಆ ರೀತಿ ಮಾಡೋ ಪ್ರವಚನದಲ್ಲಿ ಬಯೋ ಪ್ರಸಂಗನೇ ಬರೋದಿಲ್ಲ. ಅರ್ಥ ಆಯ್ತಾ? ಸುಮ್ ಸುಮ್ಮನೆ ಕೆಲವು ಉದ್ದೇಶಪೂರ್ವಕ ಅದ್ವೈತ ಬಂದಿದ್ದು ನೋಡ್ತಾರೆ, ಮಾಡ್ತೇನೆ ಇವತ್ತು ಶುರು ಮಾಡ್ತಾ ಅವತ್ತೇನೆ ಶುರು ಮಾಡಿಬಿಟ್ಟು ಇದ್ದಾರಲ್ಲ ಹೀಗೆ ಶುರು ಹೀಗೆ ಶುರು ಮಾಡಿಬಿಡ್ತಾರೆ, ಐದು ನಿಮಿಷಕ್ಕೆ ಎದ್ದು ಬಿಡ್ತಾರೆ, ತಲೆ ಕೆಟ್ಟ ಹೋಗುತ್ತೆ ಅವ್ರಿ ಪಾಪ. ಆದರೆ ಏನು ಮಾಡಬೇಕು ಅಂತ, ಅವನು ಬಂದಿದ್ದಾನೆ ಪಾಪ, ನಮ್ಮ ಶಾಸ್ತ್ರದ ಬಗ್ಗೆ ಆಧಾರ ಇಟ್ಕೊಂಡು ಬಂದಿದ್ದಾನೆ, ಅವನು ಅನಾದರ ಹೊಂದು ಹೋಗಬಾರ್ದು. ಆ ಥರ ಪ್ಲಾನ್ ಮಾಡಬೇಕು. ಯಾರು ಪ್ರಶ್ನೆ ಕೇಳಿ ಇಂಥ ಪ್ರಶ್ನೆ ಕೇಳಬೇಡ, ಗೊತ್ತಾಯ್ತು? ಎಲ್ಲರೂ ಇರ್ತಾರೆ, ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಬೇಕು. ಇದು ಹಾಗಲ್ಲ, ಅವತ್ತು ಪರಾಕ್ರಮ ತೋರ್ಸೋಕೆ ಹೋಗುತ್ತೆ, ಎದ್ದೋ ಬಿಡ್ತಾನಲ್ಲ, ಚಪ್ಪಾಳೆ ಹಾಕೊಂಡ್ಬಿಡ್ತಾರೆ, ನೋಡಿದ್ರೆ ಹ್ಯಾ ಕಳಿಸ್ಬಿಟ್ಟೆ ಅವನ್ನ ಅಂತೇಳಿ. ದೊಡ್ಡಸ್ಟ್ಗೆ ಅದು ಒಂದು ದೊಡ್ಡಸ್ಟ್ಗೆ ಅಲ್ಲ, ಯಾಕಂದ್ರೆ ಅವ್ನು ಬಂದಿರೋದು, ಅವ್ನು ಬಂದಿದ್ದಾನೆ ಅಂದರೆ ಏನು ಪಾಯಿಂಟ್ ಇದೆ ಈಗ? ಅವನು ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಇಲ್ಲ, ಪರೀಕ್ಷೆ ಬಂದಿದ್ದಾನೆ ಎರಡರಲ್ಲೊಂದು. ಇಲ್ಲಿ ಇಂಟ್ರೆಸ್ಟಿಂದ ಬರ್ತಾರೆ, ಯಾಕಂದ್ರೆ ಪರೀಕ್ಷೆ ಕೆಲವರು ಬರ್ತಾರೆ. ಇಂಟ್ರೆಸ್ಟಿಂದ ಬಂದರೆ ಅವನು ಗೈಡ್ ಮಾಡಬೇಕು, ಪರೀಕ್ಷೆ ಬಂದ ನಾವು ಸೋಲ್ಬಾರ್ದು. ಗೊತ್ತಾಯ್ತಲ್ಲ, ಏನು ಬೈತಿ ಮಾತು ಏನೋ ತಿಳ್ಕೊಂಡ್ಬಿಟ್ಟಿದ್ವಲ್ಲ, ಪರವಾಗಿಲ್ವೇ, ಅವ್ರು ನಮ್ಮನ್ನು ಬೈಯೋದಿಲ್ಲವಲ್ಲ ಅಂತ ಅನ್ಕೋಬೇಕು. ಅವ್ರು ನಾಲ್ಕು ಜನ ಕರ್ಕೊಂಡ್ಬರ್ತಾರೆ, ಆಮೇಲೆ ಹೋಗಿ ಏನು ಮಾಡ್ತಾನೋ ಏನು ತಿಳ್ಕೊ, ಹಾಗೆಲ್ಲ ಬೈಯೋದಿಲ್ಲ ಅವ್ರು ಬಾಂಧ ಕರ್ಕೊಂಡ್ಬರು. ಅವಾಗ ಏನಾಗುತ್ತೆ? ಖಂಡಿತ ಬರ್ತಾರೆ. ಅದು ಬೇರೆ ಬೆಂಗಳೂರಿನ ಕೆಲವು ಊರಲ್ಲಿ ಹೀಗಿದೆ ಅಷ್ಟೆ, ಬೇರೆ ಊರಲ್ಲ ಎಲ್ಲದು ಬಂದ್ಬಿಡ್ತಾರೆ. ಬ್ರಾಹ್ಮಣರು ಅಂತ ಏನಿಲ್ಲ, ಬೇರೆಯವರೆಲ್ಲ ಸಾಕಷ್ಟು ಬಂದ್ಬಿಡ್ತಾರೆ. ಯಾಕೆಂದರೆ ಅವರಿಗೆ ವಿಷಯ ಪೂರ್ವವಾಗಿ ಗೊತ್ತಿರೋದಿಲ್ಲ, ನಾವು ಮಾಡಿರೋ ತಪ್ಪುಗಳವೆಲ್ಲ ಕೂಡ. ವಾಕ್ಯಾರ್ಥದಲ್ಲಿ ಅದ್ವೈತಕ್ಕೆ ಅಲ್ಲಿ ಸುಮ್ಮನೆ ಕೂತ್ಬಿಡ್ತಾರೆ, ವಾಕ್ಯಾರ್ಥದಲ್ಲಿ ಖಂಡನೆ ಮಾಡೋದೇ ಇಲ್ಲ. ಗೊತ್ತಾಯ್ತಲ್ಲ, ಇಲ್ಲಿ ಭಾರಿ ಖಂಡನೆ, ಯಾರು ಇರೋದಿಲ್ಲ ಪಂಡಿತರು. ಅದ್ವೈತ ಪಂಡಿತ ಪಾಪ, ಅದ್ವೈತಗಳು ಬಂದರೆ ಪಂಡಿತರು ಬಂದಿರೋದಿಲ್ಲ ಅಲ್ಲಿಗೆ, ತಿಳಿತಾ? ಯಾರು ಬಂದಿರ್ತಾರಲ್ಲಿ ಪಾಪ, ಏನು ಗೊತ್ತಿಲ್ಲ ಅವ್ರಿಗೆ, ಅರ್ಥ ಆಗಿ ಬೈಯೋದೊಂದೇ ಅರ್ಥ ಆಗೋದು, ಇದೇನು ಅರ್ಥ ಆಗೋದಿಲ್ಲ ಅವ್ರಿಗೆ. ಅದನ್ನೇ ಕೇಳ್ಬೇಕು ಅವ್ರ ಮುಂದೆ ಪಾಪ. ಇಷ್ಟೇ ಸಂತೋಷ ಆಗುತ್ತೆ ಅವ್ರಿಗೆ, ಜೀವ ಎಂದು ದೇವರಾಗೋದಿಲ್ಲ, ಅದು ಅವರೇ ಚಪ್ಪಾಳೆ ಹಾಕ್ಬಿಡ್ತಾರೆ. ಬಟ್ ಅದ್ವೈತಗಳು ಹೇಳ್ತಾರೆ ತಪ್ಪು ಅಂತ ಸಿಟ್ಟು ಬರುತ್ತೆ. ಯಾತಕ್ಕೆ? ಅದು ಪರ್ಸನಲ್ ಅಟ್ಯಾಕ್ ಮಾಡಿದಾಗ. ಅವೆಲ್ಲ ದೋಷಗಳು, ಯಾಕೆಂದ್ರೆ ಯಾರು ಹುಟ್ಟುತ್ತಾನೆ ಯಾರು ಇದಾಗಬೇಕಾಗಿಲ್ಲ. ಆಚಾರ್ಯ ಹೇಳ್ತಾರೆ, ಒಬ್ಬ ಮನುಷ್ಯ ಓವರ್ ನೈಟ್ ಎಲ್ಲ ಮುಕ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲೋ ಹುಟ್ಟಿರ್ಬೋದು ಅವನು ಪಾಪ. ಎಷ್ಟೋ ಜನ ಅದ್ವೈತಗಳು ಕಟ್ಟ ದ್ವೈತಗಳಾಗಿಬಿಡ್ತಾರೆ ಆಮೇಲೆ, ಗೊತ್ತಾಯ್ತಾ? ಇವರಿಗಿಂತ ಮೀರಿಸಿ ದ್ವೈತಗಳಾಗ್ತಾರೆ, ಎಷ್ಟೋವರಲ್ಲಿ ಆಗಿದ್ದಾರೆ ಆ ಥರ. ಅವ್ರು ಎಷ್ಟರ ಮಟ್ಟಿಗೆ ಅಂದರೆ ತಂದೆ ಸಂಬಂಧನೂ ಬಿಟ್ಬಿಟ್ಟಿದ್ದಾರೆ, ಚೇಂಜ್ ಆಗೋದಿಲ್ಲ ಅಂತ ಹೇಳಿದರೆ ಪೂರ್ತಿ ಪ್ರತ್ಯೇಕ ಎದ್ದು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ದೀಕ್ಷೆ ಬರುತ್ತವೆ, ಅದಕ್ಕೆ ಅವಕಾಶ ಕಲ್ಪಿಸ್ಬೇಕಷ್ಟೇ. ಅದಕ್ಕೆ ಯಾಕೆ ಬರೋಲ್ಲ ನಮಗೆ ಉತ್ತರ ಅದೇನೆ. ಬರ್ತ್ಯೋ ಯದಾ ಯಾವಾನ್ ಅರ್ಥೋ ಋಣಾಂ ತಾತ ತಾವಾನ್ ಮೋಹ ಚದುರ್ವಿ. ಹಿಂದೆ ನಮ್ಮ ಬೇರೆ ಜಾತಿನ ಬಿಟ್ಟುಬಿಡಿ, ಪ್ರವಚನ ಬೇರೆ ಕೂತಿರಿ ಎಬ್ಬಿಸಿ ಕಳಿಸ್ಬಿಡ್ತಾರೆ ಅವ್ರನ್ನ. ನಾವು ಸಣ್ಣವರಿಂದ ಪುರಾಣ ಕೂತರು ಬಿಡ್ತಿದ್ದಿಲ್ಲ, ಏ ಹುಡುಗ್ರು ಪುರಾಣ ಕೇಳ್ತಾರೆ ಹೋಗ್ರಿ ಅಂತೇಳಿ, ನಾ ಕಿಡಿಕೆ ಬಗ್ಗೆ ಕೇಳಬೇಕೆ ಹೊರತು ಎದುರಿಗೆ ಕೂಡ ಆಗಿಲ್ಲ. ಕೂತ್ರೆ ಬೈದು ಕಳಿಸ್ಬಿಡೋರು ಎಲ್ಲ ಕೂಡ, ಹುಡುಗ್ರು ಯಾರು ಬರಬೇಡಿ ಫಸ್ಟು, ಆ ಥರ ರೂಲ್ ಅದು. ಹುಡುಗರು ಬರಬಾರ್ದು, ದಾರಿ ತಿಳಿದವರು ಬರಬಾರ್ದು, ಲಿಮಿಟೆಡ್ ಮಾಡಿಬಿಟ್ಟಿದ್ರು. ಹಾಗೆಲ್ಲ ಮಾಡೋದು ಭಾಳ ಕಷ್ಟ ಇತ್ತಾಗ. ಒಬ್ಬೊಬ್ಬರು ಕೂಡೋದು ಅಂತ ಹೇಳಿ ಪುರಾಣ ಕೇಳೋದು ಅಂದರೆ ಭಾಳ ಸಾಹಸ ಮಾಡಿ ಕೇಳಬೇಕಾಗಿತ್ತಾಗ. ಆ ಥರ ಒಂದು ವಿಚಿತ್ರ ಪದ್ಧತಿ ಬಂದೋಗ್ಬಿಟ್ಟಿತ್ತು. ಅವೆಲ್ಲ ಹೋಗಬೇಕು. ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ವಿಚಿಕೀರ್ಷಿತೋ ಮೇ ತದಾಮೃತತ್ವಂ ಪ್ರತಿಪದ್ಯಮಾನೋ ಮಯಾತ್ಮ ಭೂಯಾಯ ಚ ಕಲ್ಪತೆ ಸೌ. ಒಂದು ತಿಂಗಳ ಕೆಳಗೆ ಯಾರೋ ಬಂದಿದ್ರು, ನಮ್ಮ ಹುಡುಗ ಯಾರೋ ಇಂಟ್ರಿಕೇಟ್ ಮ್ಯಾರೇಜ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಏನು ಮಾಡಿ ಕೇಳೋದಿಲ್ಲ, ಏನಾದ್ರು ಮಾಡಿದ್ರೆ ಸ್ಥಳಕ್ಕೆ ಬಂದು ಅವ್ರಿಗೆ ಒಂದಿಷ್ಟು ಸಲ ಹೇಳೋಕ್ಕಾಗೋದಿಲ್ಲ ಮಾರಾಯ, ಸಿ ಡಿ ಹಾಕೊಂಡು ಕೇಳೋದು ಭಾಗವತ ಸಿ ಡಿ ಕೊಡ್ತಾರೆ. ನಿನ್ನೆ ಸಿಕ್ಕಿದ್ರು ಹೇಳಿದರು, ಇಲ್ಲ ಹುಡುಗ ಬಿಟ್ಟುಬಿಟ್ಟೆ ಅದನ್ನ, ಈಗ ಮದುವೆ ನಿಶ್ಚಯ ಆಗಿದ್ಬಿಟ್ಟು ನಮ್ಮ ಇವ್ರನ್ನ ಬೇರೆ ಮದುವೆ ಆಗ್ತಾನೆ ಅಂತ. ಒಂದಿಷ್ಟಕ್ಕೆಲ್ಲ ನಿಧಾನ ಕೇಳಿ ಕೇಳಿ ಏನಾಯ್ತು ಅವರಿಗೆ, ಓ ಅರ್ಥ ಆಯ್ತು. ಅದು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವ್ರು ಇವಾಗ ಇದಕ್ಕೆ ಕೂಡ ವಾಸಕ್ಕೆ ಶುರು ಮಾಡಿದ್ದವ್ರು ಹಾಗೆ ಹೇಗೆ ಅಂತ. ಈಗ ಕೇಳಿದ್ರೆ ಇಲ್ಲ ಹುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ ಈಗ ಅಂತ ಹೇಳಿದ. ಅದು ಅಂದರೆ ಉದ್ದೇಶ ಏನೀಗ, ಒಂದು ಸಿ ಡಿಯಿಂದ ಒಬ್ಬರು ಚೇಂಜ್ ಆಗ್ತಾನೆ ಅಂದರೆ ಪಾಠ ಪ್ರವಚನ ಮಾಸ್ ಲಾರ್ಜ್ ಸ್ಕೇಲಲ್ಲಿ ನಡೆದ್ರೆ ಎಷ್ಟು ಜನ ಚೇಂಜ್ ಆಗ್ತಾರೆ ಯೋಚನೆ ಮಾಡಿರಿ. ಅದಿಲ್ಲೇ ಇಲ್ಲ ನಮ್ಮ, ಅದರಿಂದ ಅದು ಅನಾಹುತಗಳು ಇವೆಲ್ಲ. ಸುಮ್ಮನೆ ಮಕ್ಕಳು ಕೆಟ್ಟ ಹೋಗ್ತಾರೆ, ಪಾಪ ಅವ್ರಿಗೆ ಜಾಗ ಕೆಡದು ಇನ್ನೇನು ಆಗ್ತಾರೆ ಅವ್ರೀಗ. ಮಾವಿನಣ್ಣು ಎಲ್ಲ ಒಟ್ಟಿಗೆ ಕೆಟ್ಟೋಗಿ ಹೋಗುತ್ತೆ ಮಾವಿನಣ್ಣ, ಪ್ರಿಸರ್ವ್ ಮಾಡೋಕ್ಕೆ ಏನು ಮಾಡ್ತೀರಿ ನೀವು ಅದನ್ನು? ನೀವು ಹಣ್ಣು ಪ್ರಿಸರ್ವ್ ಮಾಡೋದು ಕೊಟ್ಟು ಮಕ್ಕಳು ಪ್ರಿಸರ್ವ್ ಮಾಡೋದು ಗೊತ್ತಿಲ್ಲ. ಗೊತ್ತಾನೆ ಹಣ್ಣು ಪ್ರಿಸರ್ವ್ ಮಾಡಬೇಕು, ಏಲಕ್ಕಿ ಪ್ರಿಸರ್ವ್ ಮಾಡಬೇಕು, ಗೋಡಂಬಿ ಪ್ರಿಸರ್ವ್ ಮಾಡಬೇಕು, ಪ್ರತಿಯೊಂದು ಕೂಡ ಪ್ರಿಸರ್ವ್ ಮಾಡ್ತಾರೆ. ಅದಕ್ಕಾಗಿ ಫ್ರಿಜ್ ವ್ಯವಸ್ಥೆ ಎಲ್ಲ ಇಟ್ಕೊಂಡಿರ್ತಾರೆ. ಮಕ್ಕಳನ್ನ ಪ್ರಿಸರ್ವ್ ಮಾಡೋ ಕಾನ್ಸೆಪ್ಟೇ ಇಲ್ಲ, ಅದರಿಂದ ಕೆಟ್ಟ ಹೋಗ್ತಾರೆ. ಕಾಲಕಾಲಕ್ಕೆ ಅವ್ರು ಕೆಳಕೊತ ಬಂದರೆ ಎಂದೂ ದಾರಿ ತಪ್ಪೋದಿಲ್ಲ. ಏನು ಅಲ್ಲ, ಅದು ಅರ್ಥ ಏನಂದ್ರೆ ತಾತ್ಪರ್ಯ ಒಳ್ಳೆ ರೀತಿ ಹೇಳಿದ್ರೆ ಸ್ವಲ್ಪ ನೀವು ಹೋಗ್ರಿ ಅಂತ ಅರ್ಥ ಅಲ್ಲ. ಮತ್ತೆ ಇವ್ರು ಹೋಗಿ ಅವರು ಇಲ್ಲ ಎಲ್ಲ ಹೋಗ್ಬಿಟ್ರೆ ಕಷ್ಟ ಆಮೇಲೆ. ಅದಕ್ಕೆ ನೀವು ಕೊಡ್ರಿ, ಜೊತೆ ಕೂಡಿಸ್ಕೊಂಡು ಕೊಡ್ರಿ ಅಂತ ಹೇಳ್ಬೇಕು. ಅವ್ರು ಯಾರು ಇರೋದು ಹಾಗಾಗಬಾರದು, ಅದು ಅತಿ ಮಾಡಿದಾಗತ್ತೆ. ಮಕ್ಕಳನ್ನ ಜೊತೆ ಕರ್ಕೊಂಡ್ಬರ್ರಿ, ಭಾಳ ಒಳ್ಳೇದಾಗತ್ತೆ ಅಂತ ಹೇಳ್ಬೇಕು. ನಿಮಗೆ ಒಳ್ಳೇದಾಗತ್ತೆ ನಾಳೆ, ನಿಮ್ಮ ಮಕ್ಳು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಮಕ್ಳು ಬಿಟ್ಟು ಪ್ರವಚನಕ್ಕೆ ಬರ್ತೀರಿ, ನಿಮ್ಮ ಬಿಟ್ಟು ಅವರೆಲ್ಲ ಹೋಗ್ತಾರೆ. ಆಮೇಲೆ ಜೊತೆ ಕರ್ಕೊಂಬಂದ್ರೆ ಏನಾಗ್ತಾರೆ? ಆಗ ಅವ್ರಿಗೆ ಜ್ಞಾನ ಬರೋದ್ರೆ ಒಳ್ಳೆ ಜ್ಞಾ ಏನು ಮಾಡಿದ್ರು ಕೂಡ ಬಿಡದಂತೆ ಸರಿಯಾಗಿ ನೋಡ್ಕೋತಾರೆ. ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ವಿಚಿಕೀರ್ಷಿತೋ ಮೇ ತದಾಮೃತತ್ವಂ ಪ್ರತಿಪದ್ಯಮಾನೋ ಮಯಾತ್ಮ ಭೂಯಾಯ ಚ ಕಲ್ಪತೆ ಸೌ. ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ, ಇಲ್ಲಿ ಎಲ್ಲ ಕರ್ಮನೂ ಬಿಡಬೇಕು ಫಸ್ಟು. ತ್ಯಕ್ತ ನಿಷಿದ್ಧ ಕರ್ಮ ಅಂತ ಮೊದಲನೇ ಅರ್ಥ. ಎಲ್ಲ ನಿಷಿದ್ಧ ಕರ್ಮನೂ ಫಸ್ಟ್ ಬಿಡಬೇಕು, ಆಮೇಲೆ ಕರ್ಮ ಫಲ ಬಿಡಬೇಕು. ಎರಡು ಬಿಟ್ಟುಬಿಟ್ರೆ ಸರ್ವಧರ್ಮ ಅಂತ ಪರಿತ್ಯಾಜ್ಯ ಬರುತ್ತಲ್ಲ ಹಾಗೆ. ಆದರೆ ನನ್ನಲ್ಲಿ ಮನಸ್ಸಿಡಬೇಕು. ವಿವೇಶಿತ ಚಿಕೀರ್ಷತಃ ಮೇ ತದಾ ಅಮೃತತ್ವಂ ಪ್ರತಿಪದ್ಯಮಾನ, ಆಗ ಅಮೃತತ್ವವನ್ನು ಹೊಂದುತ್ತಾನೆ. ಮಯ ಆತ್ಮಭೂಯಾಯ ಚ ಕಲ್ಪತೇಸು, ನಾನೇನು ಮಾಡ್ತೇನೆ ಅವನನ್ನು ಮೋಕ್ಷಕ್ಕೆ ಅಧಿಕಾರಿ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ಇದು ಕೇಳಬೇಕಾದ ರೀತಿಯ ನನ್ವೇವಂ ಚೇತ್ ವಿವಿಧಿಷಾಭಾವೇನ ಕದಾಪ್ಯನುದಯೋ ಮುಕ್ತೇರತ್ರಾಹ ಮರ್ತ್ಯ ಇತಿ ಅಯಂ ಮೋಕ್ಷಂ ಪ್ರಾಪ್ನೋತು ಇತಿ ಮೋಕ್ಷೋಪಾಯಂ ಪ್ರತಿ ಮೇ ಮಯಾ ಚಿಕೀರ್ಷಿತೋ ಭವೇತ್. ಯದಾ ಮದುಪದೇಶೇನ ಮರ್ತ್ಯಃ ತ್ಯಕ್ತ ಸಮಸ್ತ ಕರ್ಮ ಹರಿರೇವ ಮಯಿ ಸ್ಥಿತ್ವಾ ಸರ್ವಕರ್ಮ ಕರ್ಮೋತಿ ಅಹಂ ತದಧೀನ ಏವ ಕರ್ಮ ಕರೋಮಿ ನ ಸ್ವತಂತ್ರ ಇತಿ ಹರೌ ಏವ ದ್ವೇಷಿತಾತ್ಮ ಚ ಭವತಿ. ಇದು ತ್ಯಕ್ತ ಕರ್ಮ ಅಂದರೆ ಹೀಗೆ, ಎಲ್ಲ ಕರ್ಮದಲ್ಲಿ ಸ್ವಾತಂತ್ರ್ಯ ಭ್ರಮೆ ಬಿಟ್ಟುಬಿಡಬೇಕು, ನಿಷಿದ್ಧ ಕರ್ಮನೂ ಬಿಟ್ಟುಬಿಡಬೇಕು, ಫಲನೂ ಕೇಳಕ್ಕೆ ಹೋಗಬಾರ್ದು, ದೇವರಲ್ಲೇ ಮನಸ್ಸು ಹಾಕಬೇಕು. ಆಗ ತದಾ ಅಮೃತತ್ವಂ ಪ್ರತಿಪದ್ಯಮಾನ ಪ್ರಾಪ್ತು ಯೋಗ್ಯ ಭವನ್, ಆಗ ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೋ. ಮಯಾಸೌ ಆತ್ಮಭೂಯಾಯ ನಿರ್ದುಃಖಾನಂದಾನುಭವ ರೂಪ ಮೋಕ್ಷಾಯೈವ ಕಲ್ಪತೆ ಇತ್ಯನ್ವಯ. ಆಗ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ, ಇಲ್ಲವರು ಅರ್ಹನ ಆಗೋದಿಲ್ಲ. ಇದು ಮುಖ್ಯ. ಆದ್ದರಿಂದ ಪ್ರತಿಯೊಬ್ಬ ಏನು ಮಾಡಬೇಕು, ಕರ್ಮಾದಿಗಳನ್ನು ಲಿಮಿಟ್ ಮಾಡಬೇಕು. ಒಂದು ಸ್ಟೇಜಲ್ಲ ನಿಲ್ಲಿಸ್ತಾ ಹೋದರೆ ಆಗೋದಿಲ್ಲ. ಮರ್ತ್ಯೋಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ವಿಚಿಕೀರ್ಷತೋ ಮೇ ತದಾಮೃತತ್ವಂ ಪ್ರತಿಪದ್ಯ ಮಾನೋ ಮಯಾತ್ಮ ಭೂಯಾಯ ಚ ಕಲ್ಪತೇಸೌ. ಶ್ರೀ ಶುಕ ಉವಾಚ ಸಏವ ಮಾದರ್ಶಿತ ಯೋಗ ಮಾರ್ಗ ತದೋತ್ತಮ ಶ್ಲೋಕ ವಚೋ ನಿಶಮ್ಯ ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠೋ ನ ಕಿಂಚಿದೂಚೇ ಅಶ್ರು ಪರಿಪ್ಲುತಾಕ್ಷ. ಏನು ಎಫೆಕ್ಟ್ ಇದರಿಂದ ಯುದ್ಧವನ ಮೇಲೆ ಅಂದರೆ ಹೇಳ್ತಾರೆ. ಸಹ ಏವಂ ಆದರ್ಶಿತ ಯೋಗ ಮಾರ್ಗ, ಕೃಷ್ಣರಿಂದ ಎಲ್ಲ ರೀತಿಯ ಯೋಗ ಮಾರ್ಗವನ್ನು ಕಾಣಿಸಲ್ಪಟ್ಟ ಉದ್ಧವ. ತದಾ ಉತ್ತಮ ಶ್ಲೋಕ ವಚಃ ನಿಶಮ್ಯ, ಉತ್ತಮ ಶ್ಲೋಕನಾದ ಕೃಷ್ಣನ ಮಾತನ್ನು ಕೇಳಿದ. ಬದ್ಧಾಂಜಲಿ ಕೈ ಜೋಡಿಸ್ಕೊಂಡ, ಹೇಗೆ ಎಫೆಕ್ಟ್ ಆಗುತ್ತೆ ವಿಶ್ವರೂಪ ನೋಡಿದಾಗ ಅರ್ಜುನ ಏನು ಮಾಡ್ದ? ಕೃತಾಂಜಲಿ ಬೇಡ್ಬಿಟ್ಟು ಪ್ರಣಾಮ್ಯ ಮತ್ತೆ ನಮಸ್ಕಾರ ಮಾಡ್ತಾ ಏ ಹೇಳ್ತಾರೆ 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 ಆಯ್ಗಾಯ್ತು ವಿಶ್ವರೂಪ ಕಂಡ ಹಾಗಾದರೆ ಇದು ವಿಶ್ವರೂಪಕ್ಕೆ ಮಾತು ಕೇಳಿ ಅಷ್ಟು ಸಂತೋಷ ಆಗಿತ್ತು ಉದ್ಧವನಿ ನಿಶಮ್ಯ. ಇಲ್ಲೊಂದು ಸ್ವಾರಸ್ಯ ಇದೆ, ಉದ್ಧವನಿಗೂ ಹೇಳಿದ ಕೃಷ್ಣ, ವಿಷ್ಣು ಹೇಳಿದ ಅರ್ಜುನನಿಗೆ, ಎಲ್ಲದೂ ಕಾಮನ್ಯ. ಒಂದು ಮಿಸ್ಸಿಂಗ್ ಯಾವುದಿಲ್ಲೇ, ವಿಶ್ವರೂಪ ತೋರಿಸಲಿಲ್ಲ ಉದ್ಧವನಿಗೆ, ಆತ ಮಾತ್ರ ತೋರಿಸಿದ್ದು ಉದ್ಧವನಿಗೆ ತೋರಿಸಿ. ಇದರಿಂದ ತಾರತಮ್ಯ ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಉದ್ಧವಗಿಂತ ಅರ್ಜುನ ಶ್ರೇಷ್ಠ, ಅದಕ್ಕೋಸ್ಕರ ಆತ ತೋರಿಸಿ, ಇದರಿಂದ ತೋರಿಸಲಿಲ್ಲ, ಅದೇ ವಿಶೇಷಾಂಶ. ಆದರೆ ಮಾತಿನಲ್ಲೇ ತಿಳಿ ಹಾಗೆ ಮಾಡಿಬಿಟ್ಟು. ಧೃತರಾಷ್ಟ್ರ ತೋರಿಸ್ಬೇಕಾದ್ರೆ ಯಾಕೆ ತೋರಿಸ್ದ, ಯಾಕೆ ತೋರಿಸ್ದ? ಧೃತರಾಷ್ಟ್ರದಲ್ಲಿ ಏನಿತ್ತು? ಒಂದು ವಾಯುದೇವರ ಆವೇಶ ಕೂಡ ಇತ್ತು, ಗೊತ್ತಾಯ್ತಾ? ಅದರಿಂದ ತೋರಿಸ್ತಾ, ಇಲ್ಲದವರು ತೋರಿಸೋದಿಲ್ಲ. ಉದ್ಧವರಲ್ಲಿ ಆವೇಶ ಇದ್ರೂ ಕೂಡ ಎಷ್ಟಕ್ಕೆ ಉಪಯೋಗ ಆಯ್ತದೋ, ಕೇಳೋದಕ್ಕೆ ಉಪಯೋಗ ಆಯ್ತು ಕೃಷ್ಣ ಡೈರೆಕ್ಟ್ ಆಗಿ, ಅಷ್ಟೇ ಹೊರತು ಇದಕ್ಕೆ ಉಪಯೋಗ ಆಗಲಿಲ್ಲ. ಹಾಂ, ಮತ್ತೆ ಅಲ್ಲಿ ಮುಖ್ಯ ಉದ್ದೇಶ ಇದ್ದು ಭಯಪಡಿಸೋ ಉದ್ದೇಶ ಇತ್ತು ಕೃಷ್ಣನಿಗೆ, ಇವ್ರನ್ನೆಲ್ಲ ಕೂಡ ಆ ದೃಷ್ಟಿಯಿಂದನೂ ತೋರಿಸಿದ್ದು. ಇಲ್ಲಿ ಹಾಗಿಲ್ಲ, ಆ ಪ್ರಸಂಗ ಬರಲಿಲ್ಲ, ಅದರಿಂದ ಹಾಗೇನೆ ಬಂತು. ಇದಕ್ಕೆ ಅರ್ಜುನ ಇನ್ನೊಂದು ಯಾತಕ್ಕೆ ಕಾರಣ, ಉದ್ಧವ ಕೇಳೋಕ್ಕೂ ಹೋಗಲಿಲ್ಲ, ಉದ್ಧವ ಕೇಳೋಕ್ಕೂ ಹೋಗಲಿಲ್ಲ, ತೋರಿಸ್ಲಿಕ್ಕೆ ಕೇಳದೇ ಇದ್ರೆ ತೋರಿಸಲ್ಲಿ ಸಿಟ್ಟಿನೂ ಬರೋದಿಲ್ಲ. ಹಾಗಾಯ್ತು, ಉದ್ಧವ ಇಷ್ಟಕ್ಕೆ ಸಾಕೋ ನಿಷ್ಠ ಸುಮ್ಮನೆ ಆಗಿಬಿಟ್ಟ, ಆ ದೃಷ್ಟಿಯಿಂದ ಸರಿ ಹೋಯ್ತು. ಜೊತೆಗೆ ಇನ್ನೊಂದು ಕಾರಣ ಇದೆ, ಉದ್ಧವ ಕೃಷ್ಣನನ್ನು ಬಹಳ ಹತ್ತಿರದಿಂದ ಬಹಳ ವರ್ಷಗಳ ನೋಡೋ ಒಂದು ಯೋಗ ಇತ್ತು ಆತನಿಗೆ. ದ್ವಾರಕೆಯಲ್ಲೇ ಇದ್ದವನಾತ, ಅರ್ಜುನ ಆ ಕಡೆ ಇದ್ದ, ತಾಡಿದ್ದು ನೋಡಿದ್ರು ಕೂಡ ಅರ್ಜುನ ಕೃಷ್ಣನ ಅನೇಕ ಪ್ರಸಂಗ ನೋಡಿದ್ರೆ ಉದ್ಧವನಿಗೆ ಮತ್ತೆ ವಿಷಯ ಸಾಕಾಗಿತ್ತು. ಅರ್ಜುನಿಗೆ ಏನಾಯ್ತು, ವಿಶೇಷ ನೋಡಬೇಕು ಅನ್ನಿಸ್ದಾಗ, ಯೋಗ್ಯತೆ ತಕ್ಕಂತೆ ಪರಮಾತ್ಮ ಏನು ಕೊಡ್ತಾನೆ, ಬುದ್ಧಿ ಕೊಡ್ತಾನೆ, ಅದೆಲ್ಲ ಹಾಗೆ ನಡೆದೋಯ್ತು. ವಿಷ್ಣಭ್ಯ ಚಿತ್ತ ದೇವ ಮಾದರ್ಶಿತ ಯೋಗ ಮಾರ್ಗ ತದಾ ಉತ್ತಮ ಶ್ಲೋಕ ವಚಃ ನಿಶಮ್ಯ. ಆ ಕೃಷ್ಣನ ಮಾತನ್ನು ಕೇಳಿಬಿಟ್ಟು ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠ, ಕೈ ಜೋಡಿಸ್ಕೊಂಡ, ಪ್ರೀತಿಯಿಂದ ಮಾತಾಡಲಿಕ್ಕೆ ಬರಲಿಲ್ಲ, ಗಂಟ್ಕದ ಕಂಠನಾಗಿಬಿಟ್ಟ. ನಕಿಂಚಿ ದೂಚೆ, ಒಂದು ಮಾತು ಆಡ್ಲಿಕ್ಕಾಗಲಿಲ್ಲ. ಅಶ್ರು ಪರಿಪ್ಲುತಾಕ್ಷ, ಕಣ್ಣಲ್ಲ ಕಣ್ಣೀರು ತುಂಬಿ ಹೋಗಿಬಿಡ್ತಂತೆ. ಆ ರೀತಿ ಅಷ್ಟು ಆನಂದಾಶ್ರು ಅಂತ ಅರ್ಥ. ಆನಂದಾಶ್ರು ತುಂಬಿ ಹೋಗಿಬಿಟ್ಟು ಕಂಠ ಬಿಗಿದು ಬಂದಿದ್ದರಿಂದ ಕೈ ಜೋಡಿಸ್ಕೊಂಡು ಸುಮ್ಮನೆ ಇದ್ದೇ ಹೊರತು ಮಾತಾಡಲಿಕ್ಕೆ ಆಗಲಿಲ್ಲ. ವಿಷ್ಣಭ್ಯ ಚಿತ್ತಂ ಉದ್ಧವಶ್ಯ ಭಕ್ತಿ ಲಕ್ಷಣ ಮಾತ ಏ ಬಬಿ. ಇದರಿಂದ ಏನಾಯ್ತು, ಉದ್ಧವ ಒಳ್ಳೆ ಉತ್ತಮ ಅಧಿಕಾರಿ, ಅದಕ್ಕೆ ಅದ್ರ ಕೇಳೋ ಯೋಗ ಬಂತು ಅಂತ ಅರ್ಥ. ವಿಷ್ಣಭ್ಯ ಚಿತ್ತಂ ಪ್ರಣಯೇನ ಪೂರ್ಣಂ ಧೈರ್ಯೇಣ ರಾಜನ್ ಬಹುಮನ್ಯಮಾನ ಕೃತಾಂಜಲಿ ಪ್ರಾಹ ಯದು ಪ್ರವೀರಂ ಶಿರ್ಷ್ಣಾ ಸ್ಪೃಶಂತ ಚರಣಾರವಿಂದಂ. ವಿಷ್ಣಭ್ಯ ಚಿತ್ತಂ ಪ್ರಣಯೇನ ಪೂರ್ಣಂ, ಪ್ರಣಯೇನ ಪೂರ್ಣಂ ಚಿತ್ತಂ, ಒಳ್ಳೆ ಪ್ರೀತಿಯಿಂದ ಕೂಡಿದ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟು, ಧೈರ್ಯೇಣ ರಾಜನ್ ಬಹುಮನ್ಯಮಾನ, ಒಂದು ನಿಧಾನವಾಗಿ ಮೂಡಿ ಬಂದ, ಬಹುಮನ್ಯಮಾನ ಭಾರಿ ಧೈರ್ಯ ತಂದುಕೊಂಡ, ಕೃತಾಂಜಲಿ ಮತ್ತೊಮ್ಮೆ ಕೈ ಜೋಡಿಸಿದ, ಯದು ಪ್ರವೀರಂ ಶೀರ್ಷ್ಣಾ ಸ್ಪೃಶನ್ ಕೃಷ್ಣನ ಚರಣಾರವಿಂದಂ, ಪಾದಕಮಲವನ್ನು ಶೀರ್ಷ್ಣಾ ಸ್ಪೃಶನ್ ತಲೆಯಿಂದ ಮುಟ್ಟಿಸಿದನಂತೆ. ಯದು ಪ್ರವೀರ ಕೃಷ್ಣನನ್ನು ಕುರಿತು ಉದ್ಧವ ಮಾತಾಡದ. ಉದ್ಧವ ಕೃಷ್ಣನಿಗಿಂತ ವಯಸ್ಸಿನಲ್ಲಿ 7 ವರ್ಷ ದೊಡ್ಡವನು, ಗೊತ್ತಾಯ್ತಾ? 7 ವರ್ಷ ದೊಡ್ಡವನು, ಪ್ಲಸ್ ಇನ್ನೂ ತಗೊಂಡು 8ರವರೆಗೂ ಬಂದ್ಬಿಡ್ತಾನೆ. ಆದರೆ ವಯಸ್ಸಿನಲ್ಲಿ ದೊಡ್ಡವನೇ ಹೊರತು ಇದರಲ್ಲ ಅಂತ ಹೇಳೋದಕ್ಕೆ, ಚರಣಾರವಿಂದಂ ಶೀರ್ಷ್ಣಾ ಸ್ಪೃಶನ್, ಆತನ ಪಾದಕಮಲವನ್ನು ತಲೆಯಿಂದ ಮುಟ್ಟಿಬಿಟ್ಟು ಕೃಷ್ಣನನ್ನು ಕುರಿತು ಕೈ ಜೋಡಿಸ್ಕೊಂಡು ಮಾತಾಡ್ತಾನೆ. ಉದ್ಧವೋವಾಚ, ಅದನ್ನೆಲ್ಲ ನಾಡು. ಉದ್ಧವ ಯಾರ ಮಗ, ಯಾರ ಮಗ ಹೇಳಬೇಕು ನೋಡಂತೆ? ಉಪಗವ ಅನ್ನೋ ಒಂದು ಮಗ, ಉಪಗವ ಹೆಸರು, ಅದಕ್ಕೆ ಉಪಗವಿ ಅಂತ ಹೇಳಿ. ಉಪಗವ ನಾಮಧೇಯಂ ಅಂತ ಹೇಳಿ, ಉಪಗವ ಅಲ್ಲ, ಉಪಗವ ಯದು ಯದು ಒಬ್ಬ ಯಾದವ, ಆತನ ಮಗನಾಗಿರ್ತೇನೆ ಗೌಪಗವಿ ಅಂತಿರ್ತೀನಿ ಹೆಸರು. ಉಪಗವನ ಮಗ ಉಪಗವಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ. ಸಾಯಂಕಾಲ ಪ್ರವಚನ ಇದೆ, ನೃಸಿಂಹ ಜಯಂತಿ ಮತ್ತು ವೇದವ್ಯಾಸ ಜಯಂತಿ ಎರಡು ಕೂಡ ಇವತ್ತೇನೆ. ಅವರು ಸಾಮಾನ್ಯವಾಗಿ ಘಟ್ಟದ ಕೆಳಗೆಲ್ಲ ದ್ವಾಸೆ ಮಾಡ್ತಾರೆ, ಇಲ್ಲಿ ಮಾಡೋದೆಲ್ಲ ತ್ರಯೋದಶಿ ಮಾಡೋದು. ಅದರಿಂದ ಇವತ್ತು 2 ಜಯಂತಿಗಳು ಉಂಟು, ಪ್ರವಚನ ಇಬ್ಬರನ್ನು ಕುರಿತೇನೆ. Thank you.